நமஸ்தே பிராணேஷ பிரணத விபவாயாவ நிமகாஹ நமஸ்வாமின் ராம பிரியதம ஹனுமன் குருகுண நமஸ்துப்யம் பீம பிரபலதம கிருஷ்ணேஷ்ட பகவன் நமஸ்ரீமன் மத்வ பிரதிஷ சுதர்ஷன்னோ ஜெயஜய தபோ வித்யா விரக்தியாதி சத்குணௌகா கரானகம் வாதிராஜ குருன் வந்தே ஹயக்ரீவ பதாஸ்ரயான் மூகோபி யத் பிரசாதேன முகுந்த சயனாயதே ராஜராஜாயதே ரிக்தாஹ ராகவேந்திரம் தமாஸ்ரயேத் ப்ரஹ்மச்சரிய ஹரிப்ரீதி சுவித்யா வாதசாலினாஹ இஷ்டதான் கஷ்டஹர்த்ரேன்னஹ வித்யா மான்யான் முனீன் நுமஹ ஸ்ரீ குருப்யோ நமஹ. ஜன்மாத்யஸ்ய யதோன்வயாத் இதரதஶ்சார்த்தேஷு விஜ்ஞஸ்வராட் தேனே ப்ரஹ்மஹ்ருதாய ஆதி கவயே முஷ்யந்தி யம் சூரயஃ தேஜோ வாரி மிருதாம் யதா விநிமயோ யத்ர த்ரிஸர்கோ மிருஷா தாம்னா ஸ்வேன சதா நிரஸ்த குஹகம் சத்யம் பரம் தீமஹி ஸ்ருஷ்டி ஸ்தித்யப்யயேஹ நியதி த்ருஷிதமோ பந்த மோக்ஷாஶ்ச யஸ்மாத் அஸ்ய ஸ்ரீ ப்ரஹ்ம ருத்ர ப்ரவ்ருதி சுரநர த்விஷ சத்ராத்மகஸ்ய விஷ்ணோர்வ்யஸ்தா ஸமஸ்தாஹ சகல குணநிதிஹி ஸர்வதோஷ வ்யபேதஹ பூர்ணானந்தோ வ்யயோ யோ குருரபி பரமஹ சிந்தயே தம்மஹந்தம். ஸ்ரீமத் பாகவத ஹெசரே ஹேளுவ ஹாகி பகவந்தனிந்த நிர்மிதவாதத்து ಭಗವಂತನಿಗೆ ಅತ್ಯಂತ ಪ್ರಿಯವಾದದ್ದು. ಭಾಗವತ ಅಂದರೆ ಭಗವಂತ ನಿರ್ಮಾಣ ಮಾಡಿದ ಕೃತಿ, ಭಾಗವತ ಅಂದರೆ ಭಗವಂತನಿಗೆ ಪ್ರಿಯವಾದದ್ದು, ಆದ್ದರಿಂದ ಅದು ಭಾಗವತ. ತಾನೇ ಸೃಷ್ಟಿ ಮಾಡಿರತಕ್ಕಂಥದ್ದು, ದೇವರಿಗೆ ಎಷ್ಟು ಖುಷಿ ಕೊಡಲಿಕ್ಕಿಲ್ಲ. ದೇವರದೇ ಸ್ವಯಂ ಪಾಕ ಇದು, ದೇವರು ತಾನು ಸೃಷ್ಟಿ ಮಾಡಿರತಕ್ಕಂಥದ್ದು, ಎಲ್ಲವೂ ಭಗವಂತನ ಸೃಷ್ಟಿಯೇ. ಆದರೆ ಮಾಧ್ಯಮವನ್ನು ಇಟ್ಟುಕೊಂಡು ಭಗವಂತ ಸೃಷ್ಟಿ ಮಾಡಿದ್ದಿದೆ. ಶ್ರೀಮದ್ ಭಾಗವತ ಸ್ವತಃ ತಾನೇ ನಿರ್ಮಾಣ ಮಾಡಿರತಕ್ಕಂಥದ್ದು, ಇದು ಶ್ರೀಮದ್ ಭಾಗವತದ ವೈಶಿಷ್ಟ್ಯ. ಈ ಭಾಗವತ ಶುಕಾಚಾರ್ಯರ ಮೂಲಕ ಭಗವಂತ ಇದಕ್ಕೆ ಬೆಳಕನ್ನು ಚೆಲ್ಲಿದ. ಶುಕಾಚಾರ್ಯರು ಹೇಳಿದ್ದನ್ನು ಸೂತಾಚಾರ್ಯರು, ಸೂತ ಪುರಾಣಿಕರು ಶೌನಕರ ಯಜ್ಞವೇದಿಕೆಯಲ್ಲಿ ಜಗಜ್ಜನಿತಗೊಳಿಸಿದರು. ಸೂತರು ತಾನು ಯಾರಿಂದ ಈ ಭಾಗವತವನ್ನು ಕೇಳಿದರು ಅವರನ್ನು ಬಹಳ ರೋಚಕವಾಗಿ ಭಕ್ತಿಪೂರ್ವಕವಾಗಿ ಸ್ತೋತ್ರ ಮಾಡಿದ್ದಿದೆ. ಇದನ್ನು ತನಗೆ ಸಿಕ್ಕಿರತಕ್ಕ ಸೂತರಿಗೆ ದೊರೆತದ್ದು, ಸೂತರಿಗೆ ಗುರುಗಳಾದದ್ದವರು ಶುಕಾಚಾರ್ಯರು. ಆ ಶುಕಾಚಾರ್ಯರು ರುದ್ರಶಕ್ತಿ ಅರ್ಥಾತ್ ಮನೋನಿಯಾಮಕ ಶಕ್ತಿ. ಈ ಭಾಗವತ ಮನವರಿಕೆ ಆಗಬೇಕಾಗಿದ್ರೆ, ಮನಸ್ಸಿಗೆ ಹೋಗಿ ಮುಟ್ಟಬೇಕಾಗಿದ್ರೆ ಮನೋನಿಯಾಮಕ ಶಕ್ತಿಯ ಅನುಗ್ರಹ ಬೇಕು. ಆ ದೃಷ್ಟಿಯಲ್ಲಿ ಮನೋನಿಯಾಮಕನಾಗಿ ತನಗೆ ನೇರ ಪಾಠ ಹೇಳಿದವರಾಗಿ ಇಡೀ ಜಗತ್ತಿಗೆ ವೈಷ್ಣವಾನಾಂ ಯಥಾಶಂಭುಹು ಅಂತ ವೈಷ್ಣವ ಗುರುಗಳಾಗಿ ಮೆರೆದಿರತಕ್ಕ ಶುಕಾಚಾರ್ಯರನ್ನು ಸ್ತೋತ್ರ ಮಾಡಿದ್ದುಂಟು. ನರಸಿಂಹದೇವರಿಗೂ ರುದ್ರದೇವರಿಗೂ ಭಾರೀ ನಂಟು. ನಂಟು ಅಂದರೆ ಮತ್ತೆ ಇಬ್ಬರಿಗೂ ಕೋಪ ಅಂತ ಮತ್ತೆ ಹಾಗೆ ತಿಳ್ಕೊಳ್ಬೇಡಿ. ಮತ್ತೆ ರುದ್ರದೇವರಿಗೂ ಕೋಪ, ನರಸಿಂಹದೇವರಿಗೂ ಕೋಪ ಅಂತ ಹಾಗೆ ತಿಳ್ಕೊಂಡ್ರೆ ಇಬ್ಬರಿಗೂ ಕೋಪ ಬಂದಿತ್ತು. ಇಬ್ಬರೂ ಶಾಂತ ಮೂರ್ತಿಗಳು. ನರಸಿಂಹದೇವರು ರುದ್ರದೇವರ ಉಪಾಸ್ಯವಾದ ಮೂರ್ತಿ. ಹಾಗಾಗಿ ನರಸಿಂಹದೇವರ ಸ್ತೋತ್ರ ಹೇಳುವಾಗ ರುದ್ರದೇವರ ಒಳಗೆ ಪೂರ್ತಿ ವೈಷ್ಣವ ಶಕ್ತಿ ಜಾಗೃತವಾಗಿರ್ತದೆ. ನಾವು ರುದ್ರದೇವರನ್ನು ಉಪಾಸನೆ ಮಾಡುವಾಗ ರುದ್ರಾಂತರ್ಯಾಮಿಯಾದ ಲಕ್ಷ್ಮೀ ನರಸಿಂಹ ಅಂತ ನಾವು ಅನುಸಂಧಾನ ಮಾಡಬಹುದು. ರುದ್ರನಿಗೆ ರೌದ್ರಶಕ್ತಿಯನ್ನು ಕೊಟ್ಟ ರೂಪ ಅದು ನರಸಿಂಹ ರೂಪ. ಹಾಗಾಗಿ ನರಸಿಂಹದೇವರನ್ನು ಚಿಂತನೆ ಮಾಡುವಾಗ ಅವರ ಪ್ರತಿಬಿಂಬ, ಪರಂಪರಾ ಪ್ರತಿಬಿಂಬವಾದ ರುದ್ರದೇವರು, ಅರ್ಥಾತ್ ರುದ್ರದೇವರ ಕೊಡುಗೆಯನ್ನು ನಾವು ಸ್ಮರಣೆ ಮಾಡಿಕೊಳ್ಳಬೇಕಾದ್ದು. ಆ ಸ್ತೋತ್ರ, ತುಂಬಾ ಸ್ತೋತ್ರಗಳಿವೆ, ಅದರಲ್ಲಿ ಪ್ರಸಿದ್ಧವಾಗಿರತಕ್ಕಂತಹ ಒಂದು ಸ್ತೋತ್ರ ಸೂತರೇ ಭಾಗವತದಲ್ಲಿ ದಾಖಲೆ ಮಾಡಿರತಕ್ಕಂತಹ ಒಂದು ಸ್ತೋತ್ರ ಯಸ್ವಾನುಭಾವಂ ಅಖಿಲ ಶ್ರುತಿ ಸಾರಮೇಕಂ ಅಧ್ಯಾತ್ಮ ದೀಪಂ ಅತಿಥಿ ತೀರ್ಷತಾಂ ತಮೋಂದಂ ಸಂಸಾರಿಣಾಂ ಕರುಣಯಾಹ ಪುರಾಣ ಗುಷ್ಯಂ ತಂ ವ್ಯಾಸಸೂನು ಮುಪಯಾಮಿ ಗುರುಂ ಮುನೀನಾಂ. ಎಂತಹ ಸುಂದರವಾದ ಮಾತನ್ನು ಹೇಳ್ತಾರೆ ಶುಕಾಚಾರ್ಯರ ಬಗ್ಗೆ, ಎಷ್ಟೊಂದು ಗೌರವ, ಎಷ್ಟೊಂದು ಆದರ. ಅವರು ಹೇಳ್ತಾರೆ ವ್ಯಾಸಸೂನು ಉಪಯಾಮಿ, ವ್ಯಾಸಸೂನುವನ್ನು ವಿಧಿವ್ಯಾಸದೇವರ ಸೂನು ಅಂತ ಹೇಳ್ತಾರೆ. ವ್ಯಾಸರ ಸೂನು ಅಂತ ಹೇಳುವಾಗ ದೈಹಿಕ ಸಂಬಂಧವನ್ನು ಹೇಳುವುದಲ್ಲ, ಅವರು ಮಾನಸಿಕ ಸಂಬಂಧವನ್ನು ಹೇಳುವಂತಹದ್ದು. ವ್ಯಾಸರು ಅಂತ ನಮಗೆ ಪರಿಚಿತವಾದದ್ದು ತತ್ವಜ್ಞಾನದಲ್ಲಿ ವಿಧಿವ್ಯಾಸದೇವರ ಕೊಡುಗೆ ವಿಶಿಷ್ಟವಾದದ್ದು. ಒಂದೊಂದು ಅವತಾರ ಒಂದೊಂದಕ್ಕೆ ಪ್ರಸಿದ್ಧವಾದದ್ದು. ಕೃಷ್ಣಾವತಾರ ಬಲಕಾರ್ಯ ಅಂತ ಪ್ರಸಿದ್ಧವಾದದ್ದು. ಭೂಮಿಯಲ್ಲಿ ಕಾಣಿಸಿದಾಗಲೇ ತನ್ನ ಪ್ರತಾಪವನ್ನು ಮೆರೆದದ್ದು ಕೃಷ್ಣಾವತಾರ. ಹಾಗೆ ವ್ಯಾಸಾವತಾರ ತತ್ವಜ್ಞಾನಕ್ಕೆ ಮತ್ತೊಂದು ಹೆಸರು. ತತ್ವಜ್ಞಾನವನ್ನು ಇಡೀ ಜಗತ್ತಿನಲ್ಲಿ ಖ್ಯಾಪನೆ ಮಾಡಿದಂತಹ ಇನ್ನೊಂದು ಹೆಸರಿಲ್ಲದೆ ಇರತಕ್ಕಂತಹ ದೊಡ್ಡ ರೂಪ ಅದು ವ್ಯಾಸಾವತಾರ. ವ್ಯಾಸ ಅಂದ್ರೆ ಅದಕ್ಕೆ ಆಚಾರ್ಯರು ಅರ್ಥ ಹೇಳಿದ್ದುಂಟು, ವಿಶಿಷ್ಟ ಆಸಾ ವ್ಯಾಸಾಹ. ತತ್ವಜ್ಞಾನದಲ್ಲಿ ಅಧ್ಯಾತ್ಮ ಮಾರ್ಗದಲ್ಲಿಯೇ ವಿಶಿಷ್ಟವಾದ ಸ್ಥಾನಮಾನ ಅದು ವೇದವ್ಯಾಸ ದೇವರಿಗೆ. ಹಾಗಾಗಿ ವ್ಯಾಸ ಅಂತ ಹೇಳುವಾಗ ಇಡೀ ವೇದವನ್ನು ವಿಭಜನೆ ಮಾಡಿದಂತಹ ದೊಡ್ಡ ಅಧ್ಯಾತ್ಮ ನೇತೃತ್ವ ವ್ಯಾಸರಲ್ಲಿ ನಾವು ಕಾಣ್ತೀವಿ. ವೇದ ಅರ್ಥ ಆಗಬೇಕಾಗಿದ್ರೆ ಪುರಾಣಗಳು ಬೇಕು, ಮಹಾಭಾರತ ಬೇಕು. ಇದನ್ನು ಕೊಟ್ಟಂತಹ ರೂಪ ಅದು ವ್ಯಾಸರೂಪ. ಹಾಗಾಗಿ ಶುಕಾಚಾರ್ಯರನ್ನು ಸ್ತೋತ್ರ ಮಾಡುವಾಗ ಸೂತರು ಹೇಳುವುದು ವ್ಯಾಸಸೂನುಂ ಉಪಯಾಮಿ, ವೇದವ್ಯಾಸ ದೇವರ ಸೂನು ಆದ ಮಗನಾಗಿರ್ತಕ್ಕ ಶುಕಾಚಾರ್ಯರನ್ನು ಸ್ತೋತ್ರ ಮಾಡ್ತೇನೆ. ಶುಕ ಅಂತ ಶಬ್ದ ಬಳಸುವುದಿಲ್ಲ, ಯಾಕೆಂದ್ರೆ ತನಗೆ ಗುರುಗಳು ಶುಕಾಚಾರ್ಯರು. ಗುರುವಿನ ಹೆಸರನ್ನು ಹೇಳಬಾರದು ಅಂತ ಶಾಸ್ತ್ರ ಇದೆ. ನಮ್ಮ ಗುರುಗಳು ಅಂತ ಇಷ್ಟೇ ಹೇಳಬೇಕು ಹೊರತು ನನ್ನ ಗುರುವಿನ ಹೆಸರನ್ನು ನಾವು ಹೇಳಲಿಕ್ಕಿಲ್ಲ, ಅಧಿಕಾರ ಇಲ್ಲ ನಮಗೆ. ಅದಕ್ಕೆ ಸೂತರು ತನ್ನ ಗುರುವಿನ ಹೆಸರನ್ನು ಹೇಳುವುದಿಲ್ಲ, ವ್ಯಾಸಸೂನು ಅಂತ ಹೇಳ್ತಾರೆ. ಯದುವ್ಯಾಸದೇವರ ಸೂನು ಅಂತ ಅಂದ್ರೆ ವ್ಯಾಸರೇ ಸೂನುವಾಗಿ ಬಂದದ್ದು. ಅರ್ಥಾತ್ ಶುಕಾಚಾರ್ಯರಲ್ಲಿ ವ್ಯಾಸಶಕ್ತಿ ಅಂದ್ರೆ ವೇದವನ್ನು ವಿಭಜನೆ ಮಾಡಿ ವೇದಾರ್ಥ ಚಿಂತನೆಯನ್ನು ಕೊಟ್ಟಿರತಕ್ಕಂತಹ ಮಹಾಶಕ್ತಿ ಏನು ವ್ಯಾಸರಲ್ಲಿ ಕಂಡಿದ್ದೇವೆ, ಅವರ ಸೂನು ಅವರ ಮಗನಲ್ಲಿ ಆ ಶಕ್ತಿಯನ್ನು ಚಿಂತನೆ ಮಾಡಿದ್ದಾರೆ ಸೂತಾಚಾರ್ಯರು. ವ್ಯಾಸರ ಸೂನು ಅಂತ ಹೇಳುವಾಗ ದೈಹಿಕ ಸಂಬಂಧ ಅಲ್ಲ, ಸಚ್ಚಿದಾನಂದ ವಿಗ್ರಹ ಭಗವಂತ ಅಲ್ಲಿ ದೈಹಿಕ ಸಂಬಂಧಕ್ಕೆ ಅಲ್ಲಿ ಅವಕಾಶ. ವ್ಯಾಸ ಸೂನು ಅಂತ ಹೇಳುವಾಗ ವ್ಯಾಸರ ವೇದಕ್ಕೆ ಕೊಡತಕ್ಕಂತಹ ಕೊಡುಗೆ ಅದನ್ನು ಶುಕಾಚಾರ್ಯರಲ್ಲಿ ಸ್ಮರಿಸಿಕೊಳ್ಳುತ್ತಾರೆ ಶುಕಾಚಾರ್ಯರು ಸೂತರು. ವ್ಯಾಸರ ಸೂನು ಅರ್ಥಾತ್ ವೇದಾರ್ಥ ಚಿಂತನೆಯನ್ನು ಕೊಡ್ಲಿಕ್ಕೋಸ್ಕರ ಬಂದಿರತಕ್ಕಂತಹದ್ದು ಶುಕಾಚಾರ್ಯರು. ಹೇಗೆ ಭಗವಂತನ ಅನಂತ ರೂಪಗಳಿದ್ರೂ ಕೂಡ ವ್ಯಾಸರೂಪ ತತ್ವಜ್ಞಾನಕ್ಕೆ ಒಂದು ಅಸಾಧಾರಣವಾದ ರೂಪ, ಹಾಗೆಯೇ ರುದ್ರದೇವರ ಅನೇಕ ರೂಪಗಳಿರಬಹುದು, ಅದರಲ್ಲಿ ಶುಕಾಚಾರ್ಯ ರೂಪ ತತ್ವಜ್ಞಾನಕ್ಕೆ ಮೀಸಲಾಗಿಟ್ಟಿರತಕ್ಕಂತಹ ರೂಪ. ಹಾಗಾಗಿ ವ್ಯಾಸ ಶುಕಾಚಾರ್ಯರು ಇವರ ಸಂಬಂಧ ಬಹಳ ಅಪೂರ್ವವಾಗಿರತಕ್ಕಂಥದ್ದು, ಅದನ್ನು ನೆನಪಿಸಿಕೊಳ್ತಾರೆ ಸೂತರು. ವ್ಯಾಸರ ಸೂನುವಾಗಿರತಕ್ಕಂಥವರನ್ನು ಅರ್ಥಾತ್ ಶುಕಾಚಾರ್ಯರನ್ನು ಉಪಯಾಮಿ ಅಂತ. ಉಪಯಾಮಿ ಅಂತಂದ್ರೆ ಅವರ ಹತ್ತಿರ ನಾನು ಹೋಗ್ತೇನೆ ಅಂತ. ಇಲ್ಲಿ ಶೌನಕರ ಯಜ್ಞಶಾಲೆಯಲ್ಲಿ ಪ್ರತ್ಯಕ್ಷವಾಗಿ ಕೂತ ಸೂತರು ಹೇಳ್ತಾರೆ ಉಪಯಾಮಿ, ನಾನು ಶುಕಾಚಾರ್ಯರನ್ನು ಉಪಸತ್ತಿ ಮಾಡಿದ್ದೇನೆ ಅಂತ. ಇಲ್ಲಿ ಕೂತು ಅಲ್ಲಿ ಶುಕಾಚಾರ್ಯರನ್ನು ಸಮಾಗಮ ಮಾಡಿದ್ದಾರೆ ಆಗುತ್ತೆ ಅಂತ. ಶುಕಾಚಾರ್ಯರ ಪಕ್ಕದಲ್ಲಿಯೇ ನಾವು ಇರಬಹುದು, ಶುಕಾಚಾರ್ಯರ ಹತ್ತಿರ ಇಲ್ಲದೇ ಇರಬಹುದು, ಶುಕಾಚಾರ್ಯರಿಂದ ದೂರದಲ್ಲಿರಬಹುದು, ಶುಕಾಚಾರ್ಯರ ಪಕ್ಕದಲ್ಲೇ ಇರಲಿಕ್ಕಾಗತ್ತೆ. ನಾವು ದೇವಸ್ಥಾನಕ್ಕೆ ಬರ್ತೇವೆ, ಎಲ್ಲಿದ್ದದ್ದು ನಾವು ದೇವಸ್ಥಾನದಲ್ಲಿ. ನಾವು ಇರುವುದು ಎಲ್ಲಿ ಅಂದ್ರೆ ದೇವಸ್ಥಾನದಲ್ಲಿ ಅಲ್ಲ, ಮನಸ್ಸಲ್ಲೇ ಇರುವುದು. ಮನಸ್ಸು ಇರುವುದು ಮನೆಯಲ್ಲಿ, ಇರುವುದು ಎಲ್ಲಿ ಅಂದ್ರೆ ಮನೆಯಲ್ಲಿ, ಮನೆಯಲ್ಲೇ ಇರ್ತೇವೆ. ಆದ್ರೆ ನೆನಪು ದೇವಸ್ಥಾನ ಅಂತಾದ್ರೆ ನಾವು ದೇವಸ್ಥಾನದಲ್ಲಿಯೇ ಇರ್ತೀವಿ. ಹಾಗಾಗಿ ದೈಹಿಕ ಸಂಬಂಧಕ್ಕಿಂತ ಮಾನಸಿಕ ಸಂಬಂಧ ಅದು ಬಹಳ ಮುಖ್ಯವಾಗಿರತಕ್ಕಂಥದ್ದು. ಶುಕಾಚಾರ್ಯರ ಬಗ್ಗೆ ಸೂತರು ಹೇಳ್ತಾರೆ ನಾನು ದೈಹಿಕವಾಗಿ ಶೌನಕರ ಹತ್ರ ಇದ್ದೇನೆ, ಮಾನಸಿಕವಾಗಿ ನಾನು ಇರುವುದು ಶುಕಾಚಾರ್ಯರ ಬಳಿಯಲ್ಲಿ. ಆದ್ರಿಂದ ಉಪಯಾಮಿ, ಹತ್ತಿರದಲ್ಲಿ ಶುಕರ ಪಕ್ಕದಲ್ಲಿ ನಾನು ಕೂತು ಅವರನ್ನು ಸ್ಮರಣೆ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾರೆ. ತಮ್ ವ್ಯಾಸಸೂನಂ ಉಪಯಾಮಿ ಗುರುಂ ಮುನೀನಾಂ. ಈ ಸಂದರ್ಭದಲ್ಲಿ ಭಾಗವತ ಚಿಂತನೆ ಮಾಡುವಾಗ ಶುಕಾಚಾರ್ಯರನ್ನು ಸ್ಮರಣೆ ಮಾಡಬೇಕು. ಯಾಕೆ ಅಂತಂದ್ರೆ ಅವರು ಗುರುಗಳು. ಗುರುಗಳು ಅಂತಂದ್ರೆ ಮಾರ್ಗದರ್ಶಕರಾದವರು, ನನಗೆ ಮಾರ್ಗದರ್ಶಕರು. ಆದ್ದರಿಂದ ಅವರನ್ನು ಸ್ಮರಣೆ ಮಾಡ್ತೇನೆ ನಾನು. ಗುರು ಎಂಬ ಶಬ್ದಕ್ಕೆ ಅರ್ಥ ಬೇರೆ ಬೇರೆ ಇದೆ. ಗುರು ಅಂದ್ರೆ ಒಂದು ಪ್ರಸಿದ್ಧವಾದ ಅರ್ಥ ಇದೆ. ಏನು ಅಂದ್ರೆ ಗಿರತೀತಿ ಗುರುಹು ಅಂತ. ಗಿರತಿ ಅಂದ್ರೆ ಗಿರಿ ನಿಗರಣೆ, ನುಂಗುವವ ಅಂತ ಅರ್ಥ. ಗುರು ಅಂದ್ರೆ ನುಂಗುವವ. ನುಂಗುವವ ಅಂದ್ರೆ ಏನು? ಶಿಷ್ಯನೇ ನುಂಗು ಹಾಕುವವ ಅಂತ ಅಲ್ಲ, ಶಿಷ್ಯನ ಆಸ್ತಿ ಪಾಸ್ತಿಯನ್ನು ನುಂಗುವವ ಅಂತಲ್ಲ, ಶಿಷ್ಯನಲ್ಲಿ ಇರತಕ್ಕಂತಹ ಅಜ್ಞಾನ, ಶಿಷ್ಯನಲ್ಲಿರತಕ್ಕಂತಹ ವಿಪರೀತ ಜ್ಞಾನ, ಶಿಷ್ಯನಲ್ಲಿರತಕ್ಕಂತಹ ಸಂಶಯ ಜ್ಞಾನ, ಇದನ್ನು ಯಾರು ಗಿರತಿ, ಯಾರು ನುಂಗ್ತಾನೆ ಅವನು ಗುರು. ಅರ್ಥಾತ್ ಶಿಷ್ಯನ ಜ್ಞಾನ ಅಜ್ಞಾನ ವಿಪರೀತ ಜ್ಞಾನ ಸಂಶಯಗಳನ್ನು ಯಾರು ಪೂರ್ತಿಯಾಗಿ ಪರಿಹಾರ ಮಾಡ್ತಾನೆ ಅವನನ್ನು ಗುರು ಅಂತ ಹೇಳಬೇಕು. ಸೂತರು ಹೇಳ್ತಾರೆ, ನನ್ನ ಪಾಲಿಗೆ ನೇರವಾಗಿ ಗುರು ಯಾರು ಅಂದ್ರೆ ಶುಕಾಚಾರ್ಯರು. ಯಾಕೆ ಅಂತಂದ್ರೆ ನನ್ನ ಅಜ್ಞಾನ ಸಂಶಯ ವಿಪರೀತ ಜ್ಞಾನ ಎಲ್ಲವನ್ನೂ ಪರಿಹಾರ ಮಾಡಿದ್ದಾರೆ. ಆದ್ದರಿಂದ ನನಗೆ ತತ್ವಜ್ಞಾನವನ್ನು ಕೊಟ್ಟ ಆ ಶುಕಾಶಕ್ತಿಯನ್ನು ನಾನು ಮರೆಯಲಿಕ್ಕಾಗುವುದಿಲ್ಲ. ಗುರುಂ ಉಪಯಾಮಿ. ಬರೀ ವಿಧಿವ್ಯಾಸ್ತಿಯವರ ಮಗ ಅಷ್ಟೇ ಅಲ್ಲ, ನನಗೆ ಗುರು. ಅಂದ್ರೆ ಎರಡು ಮುಖ ಆಯಿತು ಶುಕಾಚಾರ್ಯರದ್ದು. ಒಂದು ವಿಧಿವ್ಯಾಸ್ತಿಯವರ ಮಗ ಅಂತ, ಇನ್ನೊಂದು ಸೂತರ ಗುರು. ನಾವು ಆದ್ದರಿಂದ ವಿಶೇಷವಾಗಿ ನಾವು ಚಿಂತನೆ ಮಾಡಬೇಕು. ಒಬ್ಬ ಗುರು ಇರ್ತಾನಲ್ಲ, ಅವನ ಸ್ಥಾನಮಾನ ಏನು ಅಂತಂದ್ರೆ ಅವನು ಯಾರತ್ರ ಓದಿದ್ದು ಅಂತ ಒಂದು ಮುಖ್ಯ, ಯಾರಿಗೆ ಪಾಠ ಹೇಳಿದ್ದಾನೆ ಅಂತ ಇನ್ನೊಂದು ಮುಖ್ಯ. ಅವನು ಓದಿದ್ದು ದೊಡ್ಡ ಗುರುಗಳ ಸನ್ನಿಧಾನದಲ್ಲಿ ಅಂತಂದ್ರೆ ಆ ಶಿಷ್ಯನ ಗುರುವಿನ ಮಹತ್ವ ಅದು ದೊಡ್ಡದಾಗ್ತದೆ ಅಂತೆ. ಶುಕಾಚಾರ್ಯರ ಪಾತ್ರ ದೊಡ್ಡದಾಯಿತು. ಯಾಕೆ ಅಂತಂದ್ರೆ ವಿದ್ಯಾಸ ದೇವರಂತಹ ಗುರುಗಳನ್ನು ಪಡೆದಿದ್ದಾರೆ ಅಂತಂದ್ರೆ ಎಂತಹ ಸೌಭಾಗ್ಯ. ಹಾಗಾಗಿ ವ್ಯಾಸ ಸೂನಂ ಅಂತ ಹೇಳಿದ್ರು. ಅವರ ಶಿಷ್ಯ ಸಂಪತ್ತು ಕಡಿಮೆದ್ದಲ್ಲ. ಯಾಕೆಂದರೆ ಸೂತರು ಹೇಳ್ತಾರೆ ನನ್ನ ಗುರು ಅಂತ. ಸೂತರಿಂದ ಇಡೀ ಜಗತ್ತಿಗೆ ಪುರಾಣ ಪ್ರಪಂಚ ಸಿಕ್ಕಿದ್ದು. ಹಾಗಾಗಿ ಶಿಷ್ಯ ಸಂಪತ್ತನ್ನು ನೋಡಿದರೆ ಶುಕಾಚಾರ್ಯರ ಸಾಮರ್ಥ್ಯ ಸಾಮಾನ್ಯದ್ದಲ್ಲ. ಕೆಲವರಿಗೆ ಕೆಲವು ಇರ್ತದೆ, ಕೆಲವರಿಗೆ ಒಳ್ಳೆಯ ಗುರುವಿನ ಯೋಗ ಇರ್ತದೆ, ಶಿಷ್ಯನ ಯೋಗ ಇರುವುದಿಲ್ಲ. ಶಿಷ್ಯನ ಯೋಗ ಇರ್ತದೆ, ಗುರುಗಳ ಸಂಪರ್ಕ ಇರುವುದಿಲ್ಲ. ಎರಡನ್ನೂ ಪಡೆದಿರತಕ್ಕಂತಹ ದೊಡ್ಡ ಭಾಗ್ಯ, ದೊಡ್ಡ ಸೌಭಾಗ್ಯ ಅದು ಶುಕಾಚಾರ್ಯರದ್ದು. ಅದನ್ನು ಸೂತರು ಸ್ಮರಿಸಿಕೊಳ್ತಾರೆ. ಅದು ಗುರುಂ ಅಂತ. ನನಗೆ ಮಾತ್ರ ಗುರು ಅಲ್ಲ, ಗುರುಂ ಮುನೀನಾಂ. ಮುನಿಗಳಿಗೆಲ್ಲ ಗುರುಗಳಾದವರು. ಮುನಿ ಅಂದ್ರೆ, ಮುನಿ ಅಂದ್ರೆ ಯಾರು? ಮುನಿಯುವವ ಅಂತ ಅರ್ಥ ಅಲ್ಲ. ಹಾಗಿದ್ರೆ ನಾವೆಲ್ಲ ಗುರುಗಳಾಗಿ ಬಿಡ್ತಿದ್ದೇವೆ. ಕ್ಷಣ ಕ್ಷಣಕ್ಕೂ ನಾವು ಮುನಿಯುವವರು. ಮುನಿ ಅಂದ್ರೆ ಮನನಾತ್ ಮುನಿರುಚ್ಛತೆ ಅಂತ. ಓಂಕಾರೋ ವಿದಿತೋ ಏನ ಸಮುನಿಹಿ ನೇತರೋ ಜನಃ ಅಂತ. ಯಶ್ಚ ಕಾಮಕ್ರೋಧ ವಿವರ್ಜಿತಃ ಅಂತ ಹೇಳ್ತಾರೆ. ಮುನಿ ಅಂದ್ರೆ ಕಾಮ ಕ್ರೋಧಗಳನ್ನು ಗೆದ್ದವ ಅಂತ. ಕಾಮ ಕ್ರೋಧವನ್ನು ಯಾವಾಗ ಗೆಲ್ಲಿಕ್ಕಾಗುತ್ತೆ ಅಂತಂದ್ರೆ ಒಳಗಿಂದ ಭಗವಂತನ ಮನನೆ ಇದ್ರೆ ಕಾಮಕ್ಕೂ ಅವಕಾಶ ಇಲ್ಲ, ಕ್ರೋಧಕ್ಕೂ ಪ್ರಸಕ್ತಿ ಇರುವುದಿಲ್ಲ. ಕಾಮ ಬರುವುದು ಯಾವಾಗ ಅಂದ್ರೆ ಅಜ್ಞಾನದಿಂದಾಗಿ ಕಾಮ ಬರುವಂತಹದ್ದು. ವಸ್ತುವಿನಲ್ಲಿರ್ತಕ್ಕಂತಹ ದೋಷ ಚಿಂತನೆ ಇಲ್ಲದೆ ಹೋದಾಗ ಅದು ಬೇಕು ಅಂತ ಬಯಕೆ ಬರುವಂತಹದ್ದು. ಸಿಗದೇ ಇದ್ದಾಗ ಕ್ರೋಧವಾಗಿ ಅದು ಪರಿಣಮಿಸುವಂತಹದ್ದು. ಈ ಕಾಮಕ್ರೋಧಗಳಿಗೆ ಪ್ರಸಕ್ತಿ ಇರುವಂತಹದ್ದು ಅದು ಅಜ್ಞಾನದಿಂದ ಅವಿವೇಕದಿಂದಾಗಿ. ಯಾವತ್ತೂ ಮನನಶೀಲ ಅಂತಾದ್ರೆ ಅವನಿಗೆ ಕಾಮಕ್ರೋಧಾದಿಗಳಿಗೆ ಅವಕಾಶ ಇರುವುದಿಲ್ಲ. ಹಾಗಾಗಿ ಮುನಿ ಅಂದ್ರೆ ಕಾಮಕ್ರೋಧ ರಹಿತನಾಗಿ ಯಾವತ್ತೂ ಓಂಕಾರ ಓಂಕಾರದಿಂದ ವಾಚ್ಯನಾದ ಭಗವಂತನನ್ನು ಮನನೆ ಮಾಡ್ತಾ ಇರ್ತಾನೆ ಅವನು ಮುನಿ. ಅಂತಹ ಮುನಿಗಳು ಎಷ್ಟು ಜನ ಇದ್ದಾರೆ? ಮುನೀನಾಂ. ತುಂಬಾ ಜನ ಮುನಿಗಳಿರ್ತಾರೆ. ರುದ್ರದೇವರಿಗಿಂತ ಕೆಳಗಿದ್ದವರೆಲ್ಲ ಮುನಿಗಳು. ಯಾವತ್ತೂ ಭಗವಂತನ ಚಿಂತನೆ ಮಾಡುವವರು. ಇಂದ್ರ ಕಾಮರು ಸಾಮಾನ್ಯ ಸಾಧಾರಣ ವ್ಯಕ್ತಿಗಳಲ್ಲ. ಕಾಮ ಸ್ವತಃ ಯಾವತ್ತೂ ಚಿಂತನೆ ಮಾಡಿಕೊಂಡಿರುವವ. ಅವರು ಸನಸ್ಸು ಜಾತರಾಗಿ ಎಂತಹ ಚಿಂತನೆ ಮಾಡ್ತಾರೆ, ಸ್ಕಂದನಾಗಿ ಎಂತಹ ಚಿಂತನೆ ಮಾಡ್ತಾರೆ, ಇಂದ್ರನ ಚಿಂತನೆ ಎಷ್ಟು, ಮನೋನಿಯಾಮಕರಾಗಿ ಎಲ್ಲ ಮನಸ್ಸಿನಲ್ಲಿ ನೆನೆ ನಿಂತು ಎಷ್ಟು ಮನನೆ ಮಾಡ್ತಾರೆ. ಹಾಗಾಗಿ ಮುನಿಗಳೆಲ್ಲ ದೇವತೆಗಳೆಲ್ಲ ಒಂದು ರೀತಿಯಾಗಿ ಮುನಿಗಳು. ಅವರಿಗೂ ಗುರು. ಮುನೀನಾಂ ಗುರು. ದೇವತೆಗಳಿಗೆ ಗುರುಗಳಾಗಿರ್ತಕ್ಕ ಶುಕಾಚಾರ್ಯರನ್ನು ಶುಕಶಕ್ತಿಯನ್ನು ನಾನು ಉಪಯಾಮಿ, ವ್ಯಾಸಸೂನು ಗುರುಂ ಮುನೀನಾಂ ಉಪಯಾಮಿ, ನಾನು ಉಪಸಕ್ತಿ ಮಾಡ್ತೇನೆ. ಯಾಕೆ ಅಂದ್ರೆ ಒಂದು ಕಾರಣ ಹೇಳ್ತಾರೆ, ಸಂಸಾರಿಣಾಂ ಕರುಣಯಾಹ ಪುರಾಣ ವಿಷ್ಯಂ. ಶುಕಶಕ್ತಿ ಎಂತಹದ್ದು ಅಂತಂದ್ರೆ, ಸಂಸಾರಿಣಾಂ ಕರುಣಯ ಆಹ ಪುರಾಣ ವಿಷ್ಯಂ. ಪುರಾಣ ವಿಷ್ಯ ಅಂದ್ರೆ ಎರಡು ಅರ್ಥ, ಪುರಾಣದಲ್ಲಿ ಗುಷ್ಯವಾದದ್ದನ್ನು ಹೇಳಿದ್ದಾನೆ ಅಂತ ಒಂದು, ಪುರಾಣದಲ್ಲಿ ಅಡಗಿದ್ದನ್ನು ಹೇಳಿದ್ದಾನೆ ಅಂತ ಮತ್ತೊಂದು. ಪುರಾಣ ಗುಷ್ಯ ಅಂತಂದ್ರೆ 18 ಪುರಾಣಗಳಿವೆ, ಇದರಲ್ಲಿ ಗುಷ್ಯವಾದ ಪುರಾಣ ಯಾವುದು, ಪ್ರಧಾನವಾದ ಪುರಾಣ ಯಾವುದು, ಯಾವತ್ತೂ ಹೃದಯ ಗುಹೆಯಲ್ಲಿ ಇಟ್ಟುಕೊಳ್ಬೇಕಾದ ಪುರಾಣ ಯಾವುದು? ಶ್ರೀಮದ್ ಭಾಗವತ. ಪುರಾಣ ಗುಷ್ಯ ಅಂತಂದ್ರೆ ಪುರಾಣಗಳಲ್ಲಿ ಅತ್ಯಂತ ನಿಗೂಢವಾಗಿರತಕ್ಕ ಶ್ರೀಮದ್ ಭಾಗವತವನ್ನು ಹೇಳಿದವ ಅಂತರ್ಥ. ಪುರಾಣ ಗುಷ್ಯಂ ಆಹಾ, ಪುರಾಣಗಳಲ್ಲಿ ಅತ್ಯಂತ ನಿಗೂಢವಾಗಿರತಕ್ಕ ಶ್ರೀಮದ್ ಭಾಗವತವನ್ನು ಹೇಳಿದವರು ಶುಕಾಚಾರ್ಯರು. ಪುರಾಣ ಗುಷ್ಯಂ ಆಹಾ ಅಂತ ಒಂದರ್ಥ, ಅಂದ್ರೆ ಪುರಾಣಗಳಲ್ಲಿ ನಿಗೂಢವಾದ ಭಾಗವತ ಅಂತರ್ಥ ಒಂದು ಪುರಾಣ ಗುಷ್ಯಂ ಅಂದ್ರೆ. ಇನ್ನೊಂದು ಪುರಾಣ ಗುಷ್ಯ ಅಂತಂದ್ರೆ 18 ಪುರಾಣಗಳಿವೆ, ವೇದವ್ಯಾಸ ದೇವರು ರಚನೆ ಮಾಡಿರತಕ್ಕಂತಹ ಕೃತಿಗಳು ಎಲ್ಲವೂ ಕೂಡ ಅದರಲ್ಲಿ ಏನು ತುಂಬಿಕೊಂಡುಂಟು ವ್ಯಾಸರ ಶಬ್ದಗಳಲ್ಲಿ ಅಂತಂದ್ರೆ, ಭಗವಂತನೇ ವ್ಯಾಸರೇ ತುಂಬಿಕೊಂಡಿದ್ದಾರೆ, ದೇವರೇ ತುಂಬಿದ್ದಾರೆ. ಹಾಗಾಗಿ ಪುರಾಣ ಗುಷ್ಯ ಅಂದ್ರೆ ಪುರಾಣಗಳಲ್ಲಿ ನಿಗೂಢವಾದದ್ದು ಭಗವಂತ, ಆ ಭಗವಂತನನ್ನು ಹೇಳಿದ್ದಾರೆ ಅಂತ ಅರ್ಥ. ಎರಡು ಅರ್ಥ, ಪುರಾಣಗಳಲ್ಲಿ ಅತ್ಯಂತ ನಿಗೂಢವಾದ ಶ್ರೀಮದ್ ಭಾಗವತ ಅಂತ ಒಂದರ್ಥ, ಇನ್ನೊಂದು ಪುರಾಣಗಳಲ್ಲಿ ಅಡಗಿ ಕೂತ ಭಗವಂತ ಅಂತ ಮತ್ತೊಂದು ಅರ್ಥ. ಈ ಎರಡನ್ನೂ ಹೇಳಿದವರು ಶುಕಾಚಾರ್ಯರು. ಪುರಾಣ ಗುಷ್ಯಂ ಆಹಾ, ಪುರಾಣಗಳಲ್ಲಿ ನಿಗೂಢವಾಗಿರತಕ್ಕ ಭಗವಂತನನ್ನು ಹೇಳಿದವರು. ಪುರಾಣ ಪ್ರಪಂಚದಲ್ಲಿಯೇ ಅತ್ಯಂತ ರಹಸ್ಯವಾದ ಪುರಾಣ ರಾಜ ಅಂತ ಅನಿಸಿಕೊಂಡ ಶ್ರೀಮದ್ ಭಾಗವತವನ್ನು ಹೇಳಿದವರು ಶುಕಾಚಾರ್ಯರು ಅಂತ ಅರ್ಥ. ಯಾಕೆ ಹೇಳಿದರು, ಯಾರಿಗೆ ಹೇಳಿದರು ಅಂತ ಎರಡು ಪ್ರಶ್ನೆ. ಹೇಳ್ತಾರೆ ಸಂಸಾರಿಣಾಂ ಆಹಾ ಅಂತ, ಸಂಸಾರಿಣಾಂ ಮೋಕ್ಷಾಯ ಆಹಾ, ಸಂಸಾರಿಗಳಿಗೆ ಹೇಳಿದರು ಪುರಾಣ ಗುಷ್ಯವನ್ನು ಹೇಳಿದರು. ಸೂತರು ಹೇಳ್ತಾರೆ ಶುಕಾಚಾರ್ಯರು ಎಲ್ಲಿ, ಸಂಸಾರಿಗಳು ಎಲ್ಲಿ, ಒಂದು ರೀತಿಯಲ್ಲಿ ವಿರುದ್ಧವಾದಂತಹದ್ದು. ಶುಕಾಚಾರ್ಯರು ಯಾವ ಪ್ರಪಂಚಕ್ಕೂ ಬರುವವರಲ್ಲ, ಎಲ್ಲಿಯೋ ಅಡಗಿ ಕೂತಿರ್ತಕ್ಕಂತಹ ಶಕ್ತಿ. ಆದರೆ ಸಂಸಾರಿಣಾಂ ಉದ್ಧಾರಾಯ ಆಹಾ, ಸಂಸಾರಿಗಳಿಗೆ ಹೇಳಿದ್ರು ಶುಕಾಚಾರ್ಯರು. ಅಂದ್ರೆ ಶುಕಾಚಾರ್ಯರ ದೊಡ್ಡ ಅಸ್ತಿಕೆ. ಯಾಕೆಂದ್ರೆ ಸಂಸಾರದ ಹತ್ರ ಬರುವವರೇ ಅಲ್ಲ, ಸಂಸಾರವನ್ನು ಮೀರಿ ನಿಂತಿರತಕ್ಕಂತಹ ಶಕ್ತಿ ಸಂಸಾರಿಗಳ ಹತ್ರ ಬಂತು. ಅವರಿಗೆ ಪುರಾಣದಲ್ಲಿ ಅಡಗಿದ ಪುರಾಣಗಳ ರಾಜ ಅನಿಸಿರತಕ್ಕ ಶ್ರೀಮದ್ ಭಾಗವತವನ್ನು ಹೇಳಿದ್ದಾರೆ ಅಂತಂದ್ರೆ ಇದು ಶುಕಾಚಾರ್ಯರ ದೊಡ್ಡ ಅಸ್ತಿಕೆ. ಸಂಸಾರಿಣಾಂ ಆಹ, ಸಂಸಾರಿಗಳಿಗೆ ಹೇಳಿತ್ತು. ಯಾಕೆ ಅಂದ್ರೆ ಕರುಣಯ ಹೇಳಲಿಕ್ಕೆ ಏನು ಉದ್ದೇಶ, ಇದರಿಂದ ಏನು ಲಾಭ ಅಂದ್ರೆ ಕಾರುಣ್ಯ ಒಂದೇ ಲಾಭ ಅಂದ್ರೆ ದಯೆ, ಇನ್ನೊಬ್ಬರ ಬಗ್ಗೆ ಘೃಣೆ ಅಷ್ಟೇ ಬಿಟ್ರೆ ಮತ್ತೆಂಥದೂ ಇಲ್ಲ. ಅವರು ನೋಡಿದಾಗ ಪಾಪನೇ ಅಂತ ಅನಿಸಿತು ಅವರಿಗೆ, ಹಾಗಾಗಿ ಅವರಲ್ಲಿಗೆ ಬಂದು ಅವರ ಉದ್ಧಾರಕ್ಕೋಸ್ಕರವಾಗಿ ಪುರಾಣದಲ್ಲಿ ಅಡಗಿರತಕ್ಕಂತಹ ಪರಮಾತ್ಮ ಶಕ್ತಿಯನ್ನು ವಿಶ್ಲೇಷಣೆ ಮಾಡಿ ಹೇಳಿದ ಶಕ್ತಿ ಅದು ಶುಕಾಚಾರ್ಯರು. ಅದನ್ನು ಹೇಳ್ತಾರೆ ಸಂಸಾರಿಣಾಂ ಕರುಣಯ, ಸಂಸಾರಿಗಳಲ್ಲಿ ಕಾರುಣ್ಯದಿಂದ ಸಂಸಾರಿಗಳ ಉದ್ಧಾರಕ್ಕೋಸ್ಕರವಾಗಿ ಪುರಾಣ ರಾಜನಾದ ಶ್ರೀಮದ್ ಭಾಗವತವನ್ನು ಹೇಳಿದಂತಹ ಆ ಶುಕಶಕ್ತಿಗೆ ನಾನು ನಿತ್ಯ ಪ್ರಣಾಮವನ್ನು ಸಲ್ಲಿಸುತ್ತೇನೆ ಅಂತ ಹೇಳ್ತಾರೆ. ಅದು ಪುರಾಣ ಗುಷ್ಯ ಎಂತಹದ್ದು, ಎರಡೆರಡಕ್ಕೆ ಅನ್ವಯಿಸಬೇಕು. ಪುರಾಣಗಳಲ್ಲಿ ರಾಜ ಅನಿಸಿರತಕ್ಕಂತಹ ಶ್ರೀಮದ್ ಭಾಗವತಕ್ಕೂ ಅನ್ವಯಿಸಬೇಕು, ಪುರಾಣದಲ್ಲಿ ಅಡಗಿರತಕ್ಕಂತಹ ಭಗವಂತನಿಗೂ ಅನ್ವಯಿಸಬೇಕು ಅಂತಹ ವಿಶೇಷಣಗಳನ್ನು ಹೇಳ್ತಾರೆ. ಎಸ್ ಸ್ವಾನುಭಾವಂ ಅಖಿಲ ಶ್ರುತಿ ಸಾರಂ ಏಕಂ ಅಧ್ಯಾತ್ಮ ದೀಪಂ ಅತಿಥಿ ತೀರ್ಷತಾಂ ತಮೋಂದಂ ಪುರಾಣ ಗುಷ್ಯಂ ಆಹಾ ಅಂತ. ಪುರಾಣ ಗುಷ್ಯ ಏನಾಗಿದೆ ಅಂತಂದ್ರೆ ಎಸ್ ಸ್ವಾನುಭಾವಂ ಅಖಿಲ ಶ್ರುತಿ ಸಾರಂ ಅಧ್ಯಾತ್ಮ ದೀಪಂ ಏಕಂ ಅಂತ ನಾಲ್ಕು ವಿಶೇಷಣಗಳಿಂದ ಪುರಾಣ ಗುಷ್ಯಗಳನ್ನು ಸಮರ್ಥನೆ ಮಾಡ್ತಾರೆ. ಶ್ರೀಮದ್ ಭಾಗವತ ಏನಾಗಿದೆ ಅಂತ ಮೊದಲು ನೋಡೋಣ. ಅದು ಏನಾಗಿದೆ ಅಂತಂದ್ರೆ ಎಸ್ ಸ್ವಾನುಭಾವಂ, ಸ್ವಾನುಭಾವ ಅದು, ಸ್ವಾನುಭಾವ ಅಂತಂದ್ರೆ ಅನುಭಾವ. ಭಾಗವತ ಅದು ಯಾವುದೋ ಒಂದು ಕಾಲದಲ್ಲಿ ನಡೆದಿರತಕ್ಕಂತಹ ಘಟನೆ ಕಥೆಯನ್ನು ಹೇಳೋದಲ್ಲ. ಪ್ರಾಯಶಃ ಕತೆ ಹೇಳಿದರೆ ಅದು ಭೂತಕಾಲಕ್ಕೆ ಸಂಬಂಧಪಟ್ಟದ್ದು, ಸಾರ್ವಕಾಲಿಕವಾದದ್ದಲ್ಲ. ವಿಧಿವ್ಯಾಸ ದೇವರು ಹೇಳಿದ ಭಾಗವತ ಕತೆ ಅದು ಸಾರ್ವಕಾಲಿಕವಾದದ್ದು. ಯಾಕೆ ಅಂತಂದ್ರೆ ಸ್ವಾನುಭಾವಂ, ಅದು ಅನುಭವಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಕೃತಿ. ಶ್ರೀಮದ್ ಭಾಗವತದ ಕತೆ ಹೇಳಿದ್ರೆ ಯಾರಿಗೋ ಒಂದು ಹೇಳಿದ ಕತೆ ಅಂತಲ್ಲ, ಧ್ರುವನ ಕತೆ ಇರಬಹುದು, ಪ್ರಹ್ಲಾದರಾಜರ ಕತೆ ಇರಬಹುದು, ಯಾರಿಗೋ ಸಂಬಂಧಪಟ್ಟ ಕತೆ ಅಲ್ಲ. ಅದನ್ನ ನಾವು ಸ್ವಲ್ಪ ಚಿಂತನೆ ಮಾಡಿದರೆ ಓ ನನಗೇ ಹೇಳಿರಬೇಕು ಅಂತ ಅನಿಸಿರಬೇಕು. ಪ್ರತಿಯೊಬ್ಬನಿಗೂ ಕೂಡ ನಂದೇ ಕಥೆಯನ್ನು ಭಾಗವತದಲ್ಲಿ ಹೇಳ್ತಾರೆ ಅಂತ ಅನಿಸಲೇಬೇಕು. ಅಂತಹ ಕಥೆಗಳು ಆರಂಭದಿಂದ ಕೊನೆಯ ತನಕ ನಾವು ನೋಡಿದರೆ ಎಲ್ಲಿ ಯಾವ ಘಟ್ಟವನ್ನು ನಾವು ಸ್ಪರ್ಶ ಮಾಡಿದರೂ ಕೂಡ ಅದರಲ್ಲಿ ನಮಗೆ ಬೆಳಕು ಚೆಲ್ಲತಕ್ಕಂತಹ ಅಂಶ ಸಾಕಷ್ಟಿರ್ತದೆ. ಆದ್ದರಿಂದ ಭಾಗವತ ಎಲ್ರಿಗೂ ರುಚಿಸ್ತದೆ. ಯಾಕೆ ಅಂತಂದ್ರೆ ಇದು ಯಾರ್ದೋ ಕತೆ ಅಲ್ರಿ, ನಂದೇ ಕತೆ ಇದು ಅಂತ ಅನಿಸುವಷ್ಟರ ಮಟ್ಟಿಗೆ ಭಾಗವತ ನೈಜವಾಗಿರ್ತಕ್ಕಂತಹದ್ದು. ಸ್ವಾನುಭಾವಂ, ಎಲ್ರಿಗೂ ತಮ್ಮ ತಮ್ಮ ಅನುಭವವನ್ನು ಮೂಡಿಸಿರತಕ್ಕಂತಹ ಕೃತಿ. ಅದಕ್ಕಿಂತಲೂ ಮಿಗಿಲಾಗಿ ಸ್ವಾನುಭಾವಂ, ಶುಕಾಚಾರ್ಯರು ತಾನು ಕಂಡಿರತಕ್ಕಂತಹ ಪ್ರಪಂಚದ ಅನುಭವದ ಕಥೆಯನ್ನು ಇಲ್ಲಿ ಜೋಡಿಸಿದ್ದಾರೆ. ಅದಕ್ಕಿಂತಲೂ ಮಿಗಿಲಾಗಿ ಸ್ವಾನುಭಾವಂ, ಸ್ವ ಅಂದ್ರೆ ಸ್ವತಂತ್ರನಾದ ಭಗವಂತ, ಅವನ ಅನುಭವ, ಅವನ ಜ್ಞಾನವನ್ನು ಮೂಡಿಸುವಂತಹದ್ದು. ಭಾಗವತದಲ್ಲಿ ಯಾವುದೇ ಒಂದು ಕತೆ ಇರಲಿ, ಆ ಕಥೆಯನ್ನು ನಾವು ನೋಡಿದರೆ ಅದರ ಪರ್ಯವಸಾನ ಅದು ಭಗವಂತನಿಗೆ ಸೇರಿತ್ತು. ಭಗವಂತನಲ್ಲಿ ಪರ್ಯವಸಾನ ಆಗುವಂತಹದ್ದು ಭಗವಂತನ ಜ್ಞಾನವನ್ನು ಮೂಡಿಸುವಂತಹದ್ದು. ಭಗವಂತನ ಭಕ್ತರ ಕತೆ ಅದು ಭಕ್ತರ ಕತೆ ಅಲ್ಲ, ಭಗವಂತನ ಕಥೆಯಲ್ಲಿ ಭಗವಂತನ ಸಾಮರ್ಥ್ಯದಲ್ಲಿ ಭಗವಂತನ ಮಹಿಮೆಯಲ್ಲಿ ಪರ್ಯವಸಾನ ಆಗುವಂತಹದ್ದು. ಆದ್ರಿಂದ ಅದು ಸ್ವಾನುಭಾವಂ ಅಂದ್ರೆ ಶ್ರೀಮದ್ ಭಾಗವತ ಪುರಾಣ ಗುಷ್ಯ, ಪುರಾಣದಲ್ಲಿ ರಾಜ ಅನಿಸಿಕೊಂಡ ಶ್ರೀಮದ್ ಭಾಗವತ ಅದು ಸ್ವಾನುಭಾವಂ, ಅದು ಅವರವರ ಅನುಭವಕ್ಕೆ ಎಟಕುವಂತಹದ್ದು. ಸ್ವಾನುಭಾವಂ ಅಂದ್ರೆ ಶುಕಾಚಾರ್ಯರು ತಾನು ತನ್ನ ಅನುಭವಿಸಿ ಹೇಳಿರತಕ್ಕಂತಹ ಕತೆ. ಸ್ವಾನುಭಾವಂ ಸ್ವತಂತ್ರನಾದ ಭಗವಂತನ ಅನುಭಾವ, ವೇದ ವೇದಾಂತಗಳಿಗೆ ಅನುಸಾರಿಯಾಗಿರತಕ್ಕ ಭಾವ, ತತ್ವಜ್ಞಾನವನ್ನು ಮೂಡಿಸತಕ್ಕಂತಹ ಕೃತಿ. ಆದ್ದರಿಂದ ಸ್ವಾನುಭಾವ ಅಂದ್ರೆ ಪುರಾಣ ರಾಜ ಶ್ರೀಮದ್ ಭಾಗವತ ಪುರಾಣ ಗುಷ್ಯ. ಎಸ್ ಸ್ವಾನುಭಾವಂ ಅಖಿಲ ಶ್ರುತಿ ಸಾರಂ, ಅಖಿಲ ಶ್ರುತಿಗಳ ಸಾರ. ಶ್ರೀಮದ್ ಭಾಗವತ ಬೇರೆ ಅಲ್ಲ, ವೇದಗಳು ಬೇರೆ ಅಲ್ಲ. ಒಂದು ಬದಿಯಲ್ಲಿ ಭಾಗವತದ ಕತೆ ಇಟ್ಟುಕೊಳ್ಳಬೇಕು, ಇನ್ನೊಂದು ಕಡೆಯಲ್ಲಿ ವೇದವನ್ನು ಇಟ್ಟುಕೊಳ್ಳಬೇಕು, ಆಗ ವೇದ ಬೇರೆ ಭಾಗವತ ಬೇರೆ ಹೀಗೆ ನಮಗೆ ಕಾಣಿಸುವುದೇ ಇಲ್ಲ. ವೇದ ಮತ್ತೆ ಭಾಗವತ ಎರಡು ಒಂದೇ ರೀತಿಯಾಗಿರತಕ್ಕಂಥದ್ದು, ಒಂದರ ಪಡಿಯಚ್ಚು ಮತ್ತೊಂದು, ಒಂದರ ಪ್ರತಿಬಿಂಬ ಮತ್ತೊಂದು. ಅಖಿಲ ಶ್ರುತಿ ಸಾರಂ, ಎಲ್ಲ ಶ್ರುತಿಗಳ ಸಾರ. ಶ್ರುತಿಗಳಲ್ಲಿ ಶ್ರುತಿಗಳ ಸಾರ ಏನು ಅಂತ ಕೇಳಿದರೆ ಅದು ಶ್ರೀಮದ್ ಭಾಗವತ. ಭಾಗವತವನ್ನು ನಾವು ವೇದಗಳ ಸಾರ ಅಂತ ಗಟ್ಟಿಯಾಗಿ ಘಂಟಾಘೋಷವಾಗಿ ನಾವು ಹೇಳಬಹುದು. ಅದು ಕೆಲವು ಉದಾಹರಣೆಗಾಗಿ ವಿದ್ಯಾಸ್ತೇವರೇ ಕೆಲವು ಶ್ಲೋಕಗಳನ್ನು ಹಾಗೇ ರಚನೆ ಮಾಡಿದ್ದಾರೆ. ಅಖಿಲ ಶ್ರುತಿ ಸಾರಂ ಏಕಂ ಅಂತ, ಏಕ ಅಂತಂದ್ರೆ ಒಂದು ಅಂತ. ಶ್ರೀಮದ್ ಭಾಗವತ ಒಂದು, ಒಂದು ಅಂದ್ರೆ ಎಲ್ಲವೂ ಒಂದೇ, ಎರಡು ಎಲ್ಲಿಂಟು, ಎರಡು ಅಂತ ಎಲ್ಲಿಯೂ ನಮಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲವೂ ಒಂದು ಒಂದು ಒಂದೇ. ಅದು ಏಕಂ ಅಂತ ಕರೆದ್ರು. ಏಕಂ ಅಂದ್ರೆ ಏಕೆ ಅಂತ ಪ್ರಶ್ನೆ ಅಲ್ಲ, ಅದು ಏಕಂ ಅಂತಲೇ. ಭಾಗವತಕ್ಕೆ ಇರತಕ್ಕಂತಹ ಸ್ಥಾನಮಾನ ಅದು ಭಾಗವತಕ್ಕೆ, ಇನ್ನೊಂದು ಗ್ರಂಥಕ್ಕೆ ಸಿಗುವುದು ಬಹಳ ದುರ್ಲಭ. ಭಾಗವತ ಎಲ್ರಿಗೂ ಬೇಕು, ಪ್ರಪಂಚ ಸುಳ್ಳು ಹೇಳೋರಿಗೂ ಬೇಕು, ಪ್ರಪಂಚ ಸತ್ಯ ಹೇಳೋರಿಗೂ ಬೇಕು, ದೇವರು ನಿರ್ಗುಣ ಅಂತ ಹೇಳೋರಿಗೂ ಬೇಕು, ದೇವರು ಸಗುಣ ಅಂತ ಹೇಳೋರಿಗೂ ಭಾಗವತನೇ ಬೇಕು. ಏಕಂದ್ರೆ ಅದ್ವಿತೀಯವಾಗಿರತಕ್ಕಂತಹ ಪುರಾಣ. ಏಕಂದ್ರೆ ಒಂದು ಅಂದ್ರೆ ಅದಕ್ಕೆ ಒಂದು ಸ್ಥಾನಮಾನ. ಏಕಂ ಅಂದ್ರೆ ಅದ್ವಿತೀಯವಾದ ಅಸದೃಶವಾಗಿರತಕ್ಕಂತಹ ಪುರಾಣ ಪ್ರಪಂಚ ಶ್ರೀಮದ್ ಭಾಗವತ. ಯಾಕೆ ಅಂತಂದ್ರೆ ಮಹಾಭಾರತಾದಿಗಳನ್ನು ರಚನೆ ಮಾಡಿ, 17 ಪುರಾಣಗಳನ್ನು ರಚನೆ ಮಾಡಿ, 18ನೆಯ ಶ್ರೀಮದ್ ಭಾಗವತ ಪ್ರವೃತ್ತವಾದದ್ದು ಅಂತಂದ್ರೆ ಅಂತೇ ಸಿದ್ಧಸ್ತು ಸಿದ್ಧಾಂತ. ಕೊನೆಗೆ ಸಿಕ್ಕಿರತಕ್ಕಂತಹ ಅತ್ಯಮೂಲ್ಯವಾಗಿರತಕ್ಕಂತಹ ಕೃತಿ ಶ್ರೀಮದ್ ಭಾಗವತ. ಅದಕ್ಕೆ ಏಕಂ ಅಂತ ಹೇಳಿದರು. ಒಂದು ಒಂದು ಅಂದ್ರೆ ಅಸದೃಶವಾಗಿರತಕ್ಕಂಥದ್ದು ಅಂತ. 18ರಲ್ಲಿ ಒಂದು ಅಲ್ಲ, ಇದು ಒಂದು ಅಂತ ಏಕಂ. ಆ ಶ್ರೀಮದ್ ಭಾಗವತ ಬಗ್ಗೆ ಇನ್ನೊಂದು ಮಾತು ಹೇಳ್ತಾರೆ. ಅಧ್ಯಾತ್ಮ ದೀಪಂ ಅತಿ ತಿತೀರ್ಷತ ತಮೋಂಧಂ ಅಂಧಂ ತಮಸ್ಸು, ತಮಸ್ಸು ಅಂದ್ರೆ ಕತ್ತಲೆ, ಅಂಧಂ ತಮಃ ಅಂತ. ತಮಸ್ಸಿಗೆ ಒಂದು ವಿಶೇಷಣೆ ಕೊಡ್ತಾರೆ, ಅಂಧಂ ತಮಃ ಅಂತ. ನಮ್ಮನ್ನು ಕುರುಡರನ್ನಾಗಿ ಮಾಡುವ ಕತ್ತಲೆ ಅಂತ. ಎರಡು ಕತ್ತಲೆ ಇದೆ, ಒಂದು ಕತ್ತಲೆ, ಒಂದು ಅಂಧಂ ತಮಃ, ನಮ್ಮನ್ನು ಕುರುಡರನ್ನಾಗಿ ಮಾಡುವ ಕತ್ತಲೆ ಅಂತ. ಅಂದ್ರೆ ಕೆಲವು ಕತ್ತಲೆ ನಾವು ಸಹಿಸಿಕೊಳ್ಳಿಕ್ಕಾಗುತ್ತೆ, ಕೆಲವು ಕತ್ತಲೆಯನ್ನು ಸಹಿಸಿಕೊಳ್ಳಿಕ್ಕೇ ಆಗುವುದಿಲ್ಲ, ನಮಗೆ ನಡೆಯಲಿಕ್ಕಾಗುವುದಿಲ್ಲ, ಏನೂ ಮಾಡಲಿಕ್ಕಾಗುವುದಿಲ್ಲ ಅಂತಹ ಕಗ್ಗತ್ತಲೆ. ಒಂದು ನಿಮಿಷ ಕರೆಂಟ್ ಹೋದರೆ ಈ ತಮಸ್ಸಿಗೆ ನಾವು ಭಯ ಪಡ್ತೇವೆ, ಅಯ್ಯೋ 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 ಅಂತ ಒದ್ದಾಡ್ತಾ ಇರ್ತೇವೆ. ಗಾಢ ತಮಸ್ಸು, ಕುರುಡು ಮಾಡತಕ್ಕಂತಹ ತಮಸ್ಸು ಬಂದರೆ ಹೇಗಿರ್ಬೇಕ್ರಿ? ಅಂಧಂತಮಃ ಅಂತ ಕರೀತಾರೆ, ನಮ್ಮನ್ನು ಕುರುಡು ಮಾಡಿಸುವ, ನಮ್ಮಿಂದ ಏನೂ ಮಾಡಲಿಕ್ಕಾಗದಿದ್ದ ಹಾಗೆ ಮಾಡತಕ್ಕಂತಹ ಅಂಧಂತಮಃ. ತಮೋಂಧಂ ಅಂತ ಹೇಳ್ತಾರೆ, ಅಂಧಂ ಕುರುಡರನ್ನಾಗಿ ಮಾಡುವ ತಮಸ್ಸು. ಕುರುಡರಿಗೆ ತಮಸ್ಸು ಒಂದೇ, ಬೆಳಕು ಇದ್ರೂ ಅಷ್ಟೇ, ತಮಸ್ಸು ಇದ್ರೂ ಅಷ್ಟೇ. ಆದರೆ ಕಣ್ಣಿದ್ದವರನ್ನೂ ಕುರುಡು ಮಾಡತಕ್ಕಂತಹ ಕತ್ತಲೆ ಅದು. ಅದು ಯಾವುದು ಅಂತಂದ್ರೆ ನಮ್ಮನ್ನೇ, ನಮಗೆ ಕಣ್ಣಿದೆ ಆದರೂ ಕೂಡ ನಾವು ಕುರುಡರಾಗಿದ್ದೇವೆ. ಇಂತಹ ಅಂಧಂತಮಃ ತಮೋಂಧಂ ಇದನ್ನು ನಾವು ದಾಟಿ ಮೇಲಕ್ಕೆ ಬರಬೇಕು. ಕತ್ತಲೆ ಇದೆ, ಆ ಕತ್ತಲೆಯನ್ನು ಮೀರಿ ನಾವು ಬರಬೇಕು. ಬರಬೇಕಾದ್ರೆ ಒಂದು ದೀಪ ಬೇಕು, ವೇದವ್ಯಾಸದೇವರು ಕೊಟ್ಟಿರತಕ್ಕಂತಹ ದೀಪ, ಶುಕಾಚಾರ್ಯರು ಹಚ್ಚಿರತಕ್ಕಂತಹ ದೀಪ, ಎಲ್ಲ ಕಡೆ ಕೊಟ್ಟಿರತಕ್ಕಂತಹ ದೀಪ. ಅದು ಯಾವ ದೀಪ? ಶ್ರೀಮದ್ ಭಾಗವತದ ದೀಪ. ಅದ್ ಹೇಳಿದ್ರು, ಈ ಕತ್ತಲೆಯನ್ನು ನಮ್ ಪರಿಹಾರ ಮಾಡುವ, ಕಣ್ಣಿದ್ರೂ ಕುರುಡಾಗಿಸ್ತಕ್ಕಂತಹ ಕತ್ತಲೆಯನ್ನು ನಿವಾರಣೆ ಮಾಡಬೇಕಾದ್ರೆ ಒಂದು ದೀಪ ಬೇಕು. ಅದು ಯಾವುದು ಅಂದ್ರೆ ಶ್ರೀಮದ್ ಭಾಗವತ. ಯಾವುದರ ಬಗ್ಗೆ ಕುರುಡು? ಕಣ್ಣಿದ್ದದ್ರಿಂದಲೇ ನಾವು ಕುರುಡ್ರು, ಕಣ್ಣಿಲ್ಲದಿದ್ದದ್ರಿಂದ ಅಲ್ಲ. ಯಾಕೆ ಅಂತಂದ್ರೆ ಕಣ್ಣಿದ್ದದ್ರಿಂದ ನಮಗೇನು ಅಹಂಕಾರ ಅಂತಂದ್ರೆ ಇದ್ದದ್ದೆಲ್ಲ ಕಾಣಬೇಕು ನನಗೆ, ಯಾಕೆಂದ್ರೆ ಕಣ್ಣಿದೆ ನನಗೆ ಅಂತ. ಅದು ಕಣ್ಣಿದ್ದದ್ರಿಂದ ಕಾಣಿಸುವುದಿಲ್ಲ ಅಂತಂದ್ರೆ ಅದು ಇಲ್ಲವೇ ಇಲ್ಲ ಅಂತ. ಇದು ಅಂಧಂತಮ ಅಂದ್ರೆ ಇದು. ಕತ್ತಲೆ ಅಂತಂದ್ರೆ ಅದಕ್ಕೆ ಬೆಳಕಿನಿಂದ ನಾವು ಪರಿಹಾರ ಮಾಡಬಹುದು, ಆದ್ರೆ ಇದು ಯಾವುದೇ ದೀಪದಿಂದಲೂ ಪರಿಹಾರ ಮಾಡಲಿಕ್ಕಾಗದೇ ಇರತಕ್ಕಂತಹ ಕುರುಡುತನ. ಏನು ಅಹಂಭಾವ ಇದೆ ನಮಗೆ? ನನಗೆ ಕಣ್ಣಿದ್ದದ್ರಿಂದ, ದೇವರು ಕಾಣಿಸದೇ ಇದ್ದದ್ರಿಂದ ದೇವರು ಇಲ್ಲವೇ ಇಲ್ಲ ಅನ್ನುವ ತೀರ್ಮಾನಕ್ಕೆ ನಾವು ಬಂದಿದ್ದೇವೆ. ಇದು ಅಂಧಂತಮಃ. ನಮ್ಮನ್ನು ಕುರುಡು ಮಾಡಿದ ಭಗವಂತನ ಬಗ್ಗೆ, ಅದೃಷ್ಟದ ಬಗ್ಗೆ, ಅತೀಂದ್ರಿಯದ ಬಗ್ಗೆ ನಮ್ಮನ್ನು ಕುರುಡರನ್ನಾಗಿ ಮಾಡಿರತಕ್ಕಂತಹ ಕಗ್ಗತ್ತಲು ಇದು. ಅರ್ಥಾತ್ ವಿಪರೀತ ಜ್ಞಾನ, ಅಜ್ಞಾನ, ದುರಾಗ್ರಹ, ಅದು ದೇವರು ಒಪ್ಪುವುದೇ ಇಲ್ಲ ಅನ್ನುವಂತಹ ಹತಮಾರಿತನಕ್ಕೆ ನಾವು ಬಂದಿದ್ದೇವೆ. ಇಂತಹ ಕಗ್ಗತ್ತಲನ್ನು ಪರಿಹಾರ ಮಾಡಬೇಕಾಗಿದ್ರೆ ಒಂದು ದೀಪ, ಅದು ಯಾವುದು ಅಂದ್ರೆ ಶ್ರೀಮದ್ ಭಾಗವತ. ಎಂತಹ ದೀಪ? ಅಧ್ಯಾತ್ಮ ದೀಪಂ ಅಂತ ಹೇಳಿದರು. ಆತ್ಮ ಅಂದ್ರೆ ಸ್ವಾಮಿಯಾದ ಭಗವಂತ. ಅದಿ ಎಲ್ರಿಗಿಂತಲೂ ಮೇಲೆ ನಿಂತಿರತಕ್ಕ ಸರ್ವೋತ್ತಮನಾದ ಅಧ್ಯಾತ್ಮ ಅಂತ ಅನಿಸಿಕೊಂಡ ಭಗವಂತನನ್ನು ದೀಪಯತಿ, ಬೆಳ್ಳಂ ಬೆಳಗಿಸತಕ್ಕಂತಹ ದೀಪ ಅದು ಶ್ರೀಮದ್ ಭಾಗವತ. ಭಾಗವತದ ದೀಪ ನಾವು ಇಟ್ಟುಕೊಂಡ್ರೆ ನಾವು ದೇವರನ್ನು ಕಾಣಲಿಕ್ಕೆ ಸಾಧ್ಯ. ದೇವರನ್ನು ಕಾಣಿಸತಕ್ಕಂತಹ ದೀಪ ಶ್ರೀಮದ್ ಭಾಗವತ. ಅದರಿಂದ ಈ ಕಣ್ಣು ಇದ್ರೆ ಸಾಕಾಗುವುದಿಲ್ಲ, ಈ ಕಣ್ಣಿನಿಂದ ದೇವರನ್ನು ಕಾಣಬೇಕಾಗಿದ್ರೆ ಭಾಗವತದ ದೀಪವನ್ನು ನಾವು ಹಿಡ್ಕೊಳ್ಬೇಕು. ಯಾಕೆಂದ್ರೆ ದೇವರು ನಮ್ಮ ಕಣ್ಣಿಗೆ ಅಷ್ಟೇ ಶಕ್ತಿ ಕೊಟ್ಟದ್ದು. ಕಣ್ಣು ನೋಡಬೇಕಾದ್ರೆ ಒಂದು ವಸ್ತುವನ್ನು ದೀಪ ಬೇಕೇ ಬೇಕು. ಸ್ವತಂತ್ರವಾಗಿ ದೀಪ ಅದು ಏನು, ಕಣ್ಣು ಏನೂ ಮಾಡಲಿಕ್ಕೆ ಶಕ್ತ ಅಲ್ಲ. ಆದ್ರೆ ಆ ಕಣ್ಣಿಗೆ ಒಂದು ದೀಪ ಬೇಕು. ದೀಪ ಇದ್ದಾಗ ಆ ಕಣ್ಣು ಕಾಣ್ತದೆ, ಕಾಣುವ ಶಕ್ತಿ ಉಳ್ಳದ್ದಾಗತ್ತೆ. ಅದೇ ರೀತಿ ದೇವರನ್ನು ಕಾಣಬೇಕಾಗಿದ್ರೆ ಈ ಕಣ್ಣಿಗೆ ಶ್ರೀಮದ್ ಭಾಗವತದ ದೀಪವನ್ನು ನಾವು ಹಚ್ಚಿಕೊಂಡು ತಿರುಗಾಡಿದ್ರೆ ದೇವರನ್ನು ಕಾಣಲಿಕ್ಕೆ ಸಾಧ್ಯ. ಹಾಗಾಗಿ ಕುರುಡು ಮಾಡಿಸುವ ಈ ಅಂಧಂತಮಸ್ಸನ್ನು ಬೆಳ್ಳಂ ಬೆಳಗಿಸಿ ದೇವರನ್ನು ಪರಿಚಯ ಮಾಡಿಸತಕ್ಕಂತಹ ಕೃತಿ ಅದು ಶ್ರೀಮದ್ ಭಾಗವತ. ಅಂತ ಪುರಾಣ ಗುಷ್ಯಂ ಸಂಸಾರಿಣಾಂ ಕರುಣಯಃ ಅಂತ ಶುಕಾಚಾರ್ಯರಿಗೆ ನಮಸ್ಕಾರ. ಪುರಾಣ ಗುಷ್ಯ ಅಂದ್ರೆ ಶ್ರೀಮದ್ ಭಾಗವತ ಅಂತ ಇಟ್ಟುಕೊಂಡು ಈ ವ್ಯಾಖ್ಯಾನ ಮಾಡಿತ್ತು. ಪುರಾಣ ಗುಷ್ಯ ಅಂದ್ರೆ ಇನ್ನೊಂದು ಮುಖ ಇದೆ ಅದಕ್ಕೆ. ಪುರಾಣದಲ್ಲಿ ಅಡಗಿ ಕೂತ ಭಗವಂತ ಅಂತ ಹೀಗಿಟ್ಟುಕೊಂಡ್ರೂ ಕೂಡ ಈ ನಾಲ್ಕು ವಿಶೇಷಣಗಳನ್ನು ನಾವು ಅನ್ವಯ ಮಾಡಲಿಕ್ಕಾಗತ್ತೆ. ಅಂದ್ರೆ ಪುರಾಣದಲ್ಲಿ ಅಡಗಿದ ಭಗವಂತ ಯಸ್ವಾನುಭಾವಂ ಅಖಿಲ ಶ್ರುತಿ ಸಾರಂ ಏಕಂ ಅಧ್ಯಾತ್ಮ ದೀಪಂ ಅತಿಥಿ ತೀರ್ಷತಾಂ ತಮೋಂಧಂ. ಈ ನಾಲ್ಕು ವಿಶೇಷಣಗಳು ಕೂಡ ಪುರಾಣದಲ್ಲಿ ಅಡಗಿ ಕೂತ, ಪುರಾಣದಲ್ಲಿ ಮೆರೆದಾಡುವ, ಪುರಾಣಗಳ ಹೃದಯ ಅನಿಸಿಕೊಂಡ ಭಗವಂತನಿಗೆ ಅನ್ವಯಿಸುವಂತಹದ್ದು. ಪುರಾಣದಲ್ಲಿ ಗುಷ್ಯ ಅಂದ್ರೆ ಪುರಾಣದ ಹೃದಯ ಗುಹೆಯಲ್ಲಿ ನೆರಳಿಂತ ಆ ಭಗವಂತ ಏನಾಗಿದ್ದಾನೆ? ಅವನು ಸ್ವಾನುಭಾವಂ, ಅವನು ಅಖಿಲ ಶ್ರುತಿ ಸಾರಂ, ಅವನು ಏಕಂ, ಅವನು ಅಧ್ಯಾತ್ಮ ದೀಪಂ. ಎಲ್ಲವೂ ದೇವರಿಗೆ ಅನ್ವಯಿಸುವಂತಹದ್ದು. ದೇವರು ಸ್ವಾನುಭಾವ, ದೇವರಿಗೆ ಎಲ್ಲವೂ ಅನುಭವ. ದೇವರಿಗೆ ಯಾವುದನ್ನೂ ನಾವು ಹೇಳಬೇಕಾಗಿಲ್ಲ, ಹೇಳದನೇ ದೇವರಿಗೆ ಎಲ್ಲವೂ ಗೊತ್ತು. ಯಾಕೆಂದ್ರೆ ಅನುಭವಾತ್ಮಕವಾದ ವಸ್ತು ಭಗವಂತ. ನಾವು ಸುಮ್ಮನೆ ಹೇಳೋದಷ್ಟೇ, ದೇವರೇ ನನ್ನ ಸಮಸ್ಯೆ ನಿನಗೆ ಗೊತ್ತಾಗುವುದಿಲ್ವಾ, ದೇವರು ಹೇಳಿದಾಗ ಗೊತ್ತಾಗುವುದೇ ಇಲ್ಲ ಅಂತ. ಯಾಕೆ ದೇವರಿಗೆ ಗೊತ್ತಿಲ್ಲ ಅಂದ್ರೆ ಗೊತ್ತಾಗ್ಲಿಕ್ಕೆ ಸಾಧ್ಯನೂ ಇಲ್ಲ, ಇಲ್ವೇ ಇಲ್ಲ ಅಂತ ಅರ್ಥ. ಹಾಗಾಗಿ ದೇವರ ಹತ್ರ ಹೋಗಿ ನಾವು ಇದನ್ನು ಮಾಡು ಅಂತ ನಾವು ಹೇಳಬೇಕಾಗಿಲ್ಲ. ಈ ದೇವತೆಗಳೆಲ್ಲ ಒಬ್ಬ ದೈತ್ಯನ ಉಪಟಳ ತಡೀಲಿಕ್ಕಾಗದೇ ಇದ್ದಾಗ ದೇವರನ್ನು ಹೋಗಿ ಸ್ತೋತ್ರ ಮಾಡುವುದುಂಟು. ಸ್ತೋತ್ರ ಅಂದ್ರೆ ಸ್ತೋತ್ರ ಅಲ್ಲ, ದೇವರು ಹಿಂದೆ ಮಾಡಿರತಕ್ಕಂತಹ ಉಪಕಾರವನ್ನು ದೇವರ ಮುಂಭಾಗದಲ್ಲಿ ನಿವೇದಿಸಿಕೊಳ್ತಾರೆ. ಅಂದ್ರೆ ದೇವರಿಗೆ ಗೊತ್ತಿಲ್ಲ ಅಂತಲ್ಲ, ಅದೊಂದು ಕೃತಜ್ಞತಾ ಮಾತ್ರ ಅಷ್ಟೇ ಹೊರತು ದೇವರಿಗೆ ಗೊತ್ತಿಲ್ಲ ಅಂತ ಅರ್ಥ ಅಲ್ಲ. ದೇವರೇ ನೀನು ಮಾಡಿದ ಉಪಕಾರ ನನಗೊತ್ತುಂಟು ಅಂತ ಹೇಳುವುದಷ್ಟೇ ಹೊರತು ದೇವರಿಗೆ ಗೊತ್ತು ಮಾಡುವುದಲ್ಲ. ದೇವರಿಗೆ ಎಲ್ಲವೂ ಗೊತ್ತು, ದೇವರಿಗೆ ಗೊತ್ತಿರದಿದ್ದ ವಿಷಯನೇ ಇಲ್ಲ. ಹಾಗಾಗಿ ಪುರಾಣದಲ್ಲಿ ಅಡಗಿ ಕೂತ ಭಗವಂತ ಸ್ವಾನುಭಾವಂ ಎಲ್ಲವನ್ನೂ ತನ್ನ ಅನುಭವದಿಂದ ತನ್ನ ಪ್ರತ್ಯಕ್ಷದಿಂದ ಎಲ್ಲವನ್ನೂ ತಿಳ್ಕೊಂಡವ, ಅರ್ಥಾತ್ ಸರ್ವಜ್ಞನಾಗಿರ್ತಕ್ಕಂಥವನು ಭಗವಂತ. ಶ್ರೀಮದ್ ಭಾಗವತ ಓದುವಾಗ ಇದನ್ನು ನಾವು ನೆನಪಿಟ್ಟುಕೊಳ್ಬೇಕಾಗ್ತದೆ. ಯಾಕೆ ಅಂತಂದ್ರೆ ವಿದ್ಯುವ್ಯಾಸ ದೇವರೇ ನಾರದರಿಂದ ಉಪದೇಶ ತೆಕ್ಕೊಂಡು ಭಾಗವತ ಹೇಳಿದ ಹಾಗೆ ರಚನೆ ಮಾಡಿದ ಹಾಗೆ ನಮಗೆ ಕಾಣಿಸ್ತದೆ. ಅಂದ್ರೆ ವಿದ್ಯುವ್ಯಾಸ ದೇವರಿಗೂ ಅಜ್ಞಾನ ಇದೆ ಅಂತ ಹಾಗಲ್ಲ. ಅದು ಸ್ವಾನುಭಾವಂ ಎಲ್ಲವನ್ನೂ ಅನುಭವದಿಂದ ಕಂಡಿರತಕ್ಕಂತಹ ಪ್ರತ್ಯಕ್ಷದರ್ಶಿ ಅದು ಭಗವಂತ ಅಂತ ಹೇಳ್ತಾರೆ. ಸ್ವಾನುಭಾವಂ ಇನ್ನೂ ಒಂದು ಮುಖ್ಯ ವಿಷಯ ಏನು ಅಂತಂದ್ರೆ ದೇವರಿಗೆ ಇಡೀ ಜಗತ್ತು ಗೊತ್ತು, ಲಕ್ಷ್ಮೀದೇವಿಯರಿಗೂ ಗೊತ್ತು ಇಡೀ ಜಗತ್ತು. ಆಲೋಚನೆ ಮಾಡಿದರೆ ಬ್ರಹ್ಮದೇವರಿಗೂ ಗೊತ್ತು, ಭಗವಂತನಿಗೂ ಗೊತ್ತು. ಆದರೆ ಭಗವಂತನ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಅಲ್ಲ, ಸ್ವಲ್ಪ ಸ್ವಲ್ಪ ಗೊತ್ತಿದೆ. ಸ್ವಾನುಭಾವಂ ತನ್ನ ಅನುಭವ ಅದು ಅವನಿಗೆ ಮಾತ್ರ ಇರುತ್ತೆ. ಪೂರ್ಣವಾಗಿ ತನ್ನನ್ನು ಬಲ್ಲವ ಅಂದ್ರೆ ಒಬ್ಬನೇ ಇರುತ್ತೆ. ಅದನ್ನು ಹೇಳ್ತಾರೆ ಸೂತಾಚಾರ್ಯರು, ಸ್ವಾನುಭಾವಂ ತನ್ನ ಅನುಭವ, ಅರ್ಥಾತ್ ಸ್ವ ಅಂತ ಹೇಳುವಾಗ ತನ್ನ ಸ್ವಾತಂತ್ರ್ಯ, ತನ್ನ ಸಕಲ ಗುಣಗಳು ಅದನ್ನು ಅನುಭವದಿಂದ ಕಂಡವ ಒಬ್ಬ ಮಾತ್ರ, ಅದು ಭಗವಂತ ಮಾತ್ರ. ಸ್ವಾನುಭಾವಂ ತನ್ನ ಬಗ್ಗೆ ಪೂರ್ತಿಯಾದ ಪರಿಚಯವುಳ್ಳವ ತಾನು ಮಾತ್ರ. ಲಕ್ಷ್ಮಿಯಾದಿ ಇಡೀ ಜಗತ್ತಿಗೂ ಭಗವಂತನ ಪೂರ್ಣವಾದ ಪರಿಚಯ ಇಲ್ಲ, ಆದ್ರಿಂದ ಅವನು ಸ್ವಾನುಭಾವ ಅಂತ ಹೇಳ್ತಾನೆ. ಅಖಿಲ ಶ್ರುತಿ ಸಾರಂ, ಅಖಿಲ ಶ್ರುತಿಗಳ ಸಾರ ಭಾಗವತ, ಅಖಿಲ ಶ್ರುತಿಗಳ ಸಾರ. ಎರಡು ರೀತಿಯಲ್ಲಿ ಅಖಿಲ ಶ್ರುತಿಗಳ ಸಾರ, ಒಂದು ಎಲ್ಲ ವೇದಗಳ ಸಾರ, ಇನ್ನೊಂದು ಅಖಿಲ ಶ್ರುತಿ ಸಾರ. ಕಿವಿಗೆ ಯಾವುದು ಸಾರ ಗೊತ್ತೋ? ಕಿವಿಗೆ ಬೆಂಡೋಲೆ ಅಲ್ಲ, ವಜ್ರ ಅಲ್ಲ, ಬಂಗಾರ ಅಲ್ಲ. ಶ್ರುತಿಗೆ ಸಾರ ಯಾವುದು ಅಂದ್ರೆ ಭಾಗವತ. ಕಿವಿಯಲ್ಲಿ ಭಾಗವತ ಉಂಟೋ ಶ್ರುತಿಗೆ ಸಾರ. ಶ್ರುತಿಗೆ ಅದೇ ಒಂದು ಭೂಷಣ, ಶ್ರುತಿಗೆ ಆಭರಣ. ಶ್ರುತಿಗೆ ಸಾರ, ಶ್ರುತಿ ಇದ್ದದ್ದು, ಕಿವಿ ಇದ್ದದ್ದು ಅದು ಸಾರ್ಥಕ ಅಂತ ಆಗುವುದು ಪುರಾಣ ಗುಷ್ಯ ಅದರ ಒಳಗೆ ಪ್ರವೇಶ ಮಾಡಿದಾಗ. ಭಾಗವತ ಕೇಳಿದ್ದೀರಾ? ಕಿವಿ ಇದ್ದದ್ದು ಸಾರ್ಥಕ. ಭಾಗವತ ಅಂತದ್ದು ಉಂಟಾ? ಹಾಗಾದ್ರೆ ನೀನೊಬ್ಬ ಇದ್ದೀಯಾ ಅಂತ ನಾವು ಕೇಳಬೇಕು. ನಾವು ಅಖಿಲ ಶ್ರುತಿ ಸಾರಂ, ಎಲ್ಲ ಶ್ರುತಿಗಳಿಗೆ ಸಾರಭೂತವಾಗಿರ್ತಕ್ಕಂಥವನು ಭಗವಂತ. ಅಖಿಲ ಶ್ರುತಿಗಳಿಗೆ ಸಾರಭೂತವಾದ್ದು ಭಾಗವತ. ಹಾಗೆಯೇ ಅಖಿಲ ಶ್ರುತಿಗಳಿಗೆ ಕಿವಿ ಕೊಟ್ಟದ್ದು ಸಾರ್ಥಕ ಆಗುವುದು ಯಾವಾಗ? ದೇವರನ್ನು ಕೇಳಿದರೆ ಮಾತ್ರ. ದೇವರ ಬಗ್ಗೆ ಏನೂ ಕೇಳಲಿಲ್ಲ, ನನ್ನ ಬಗ್ಗೆನೇ ಕೇಳಿಕೊಂಡೆ ನಾನು ಅಂತಾದರೆ ಏನು ಪ್ರಯೋಜನ? ಎರಡೆರಡು ಕಿವಿ ಇದ್ದು ಏನು ಪ್ರಯೋಜನ? ಅಖಿಲ ಶ್ರುತಿ ಸಾರಂ, ಎಲ್ಲ ಕಿವಿಗಳಿಗೆ ಸಾರ್ಥಕ್ಯ ದೇವರ ಮಹಿಮೆಯನ್ನು ಕೇಳುವುದು ಮಾತ್ರ. ಅಖಿಲ ಶ್ರುತಿ ಸಾರಂ, ಅಖಿಲ ಶ್ರುತಿ ಸಾರಂ ಅಂದ್ರೆ ಶ್ರುತಿ ಅಂದ್ರೆ ವೇದಗಳು. ಯಾಕೆಂದ್ರೆ ಶ್ರವಣಾರ್ಥ ಶ್ರುತಯ, ಕೇಳಿ ಕಿವಿಯಿಂದ ಕಿವಿಗೆ ಬಂದಿರತಕ್ಕಂತಹದ್ದು ಶ್ರುತಿಗಳು, ಅದರ ಸಾರಭೂತನವಾದದ್ದು ಭಗವಂತ. ಶ್ರುತಿಯಲ್ಲಿಗೆ ಬೇರೆ ಬೇರೆ ಅರ್ಥಗಳಿರಬಹುದು, ಮೂರು ಅರ್ಥ ಅಂತ ನಮ್ಮ ಆಚಾರ್ಯರು ಹೇಳಿದ್ದಾರೆ. ಅದರಲ್ಲಿ ಸಾರಭೂತವಾದ ಅರ್ಥ, ಕೊನೆಯ ಅರ್ಥ, ಸರ್ವೋತ್ತಮವಾದ ಅರ್ಥ ಅದು ಭಗವಂತನೇ. ಉಳಿದ ಅರ್ಥ ಅದು ಒಂದು ಅರ್ಥ ಅಷ್ಟೇ ಹೊರತು ಅದೇ ಅರ್ಥ ಅಲ್ಲ. ಹಾಗಾಗಿ ವೇದಗಳಲ್ಲಿ ಬಂದಿರತಕ್ಕಂತಹ ಒಂದೊಂದು ವರ್ಣ ಅದಕ್ಕೂ ಕೂಡ ಭಗವಂತನೇ ವಾಚ್ಯ, ಪರಮುಖ್ಯ ವೃತ್ತಿಯಿಂದ ಪ್ರತಿಪಾದ್ಯನಾದವ ಅಖಿಲ ಶ್ರುತಿ ಸಾರಂ. ಶ್ರುತಿಗೆ ಸಾರ, ವೇದಗಳ ಸಾರ ಸರ್ವಸ್ವ ಅದು ಭಗವಂತ. ಪುರಾಣ ಗುಷ್ಯ, ಪುರಾಣದಲ್ಲಿ ಅಡಗಿರತಕ್ಕಂತಹ ಭಗವಂತ ಅಖಿಲ ಶ್ರುತಿ ಸಾರಂ. ಏಕಂ ಅಂತ ಭಗವಂತ ಏಕ, ಏಕ ಅಂದ್ರೆ ಭಗವಂತ ಒಬ್ಬನೇ, ಎಲ್ಲ ಕಾಲದಲ್ಲಿಯೂ ಕೂಡ ಒಬ್ಬನೇ ಭಗವಂತ. ಯಾಕೆಂದ್ರೆ ಅವನಿಗೆ ಸರಿಸಾಟಿಯಾಗತಕ್ಕಂತಹ ವಸ್ತು ಪ್ರಪಂಚದಲ್ಲಿ ಮತ್ತೊಂದಿಲ್ಲ. ಅವನನ್ನು ಹೇಳುವ ಶ್ರೀಮದ್ ಭಾಗವತಕ್ಕೆ ಸರಿಸಾಟಿಯಾಗುವ ಗ್ರಂಥ ಹೇಗಿಲ್ಲ, ಹಾಗೆ ಭಾಗವತದಿಂದ ಪ್ರತಿಪಾದ್ಯಮಾನನಾದ ಅವನಿಗೂ ಸರಿ ಮಿಗಿಲೆನಿಸುವ ವಸ್ತು ಮತ್ತೊಂದಿಲ್ಲ. ಅವನು ಏಕಃ, ಏಕಃ ಅಂತಂದ್ರೆ ಏಕಮೇವ ಅದ್ವಿತೀಯಂ ಬ್ರಹ್ಮ. ಅವನು ಏಕಾಂತ ವೇದದಲ್ಲಿ ಅನಿಸಿಕೊಂಡವ, ಅಪ್ರತಿಮಲ್ಲ. ಯಾಕೆ ಅಂತಂದ್ರೆ ಹಿಂದೆ ಇಲ್ಲ, ಮುಂದಿಲ್ಲ. ಪ್ರಾಯಶಃ ಎಲ್ರಿಗೂ ಹೀಗೆ, ವರ್ತಮಾನ ಕಾಲದಲ್ಲಿ ಇದ್ದವರಿಗೆ ಭೂತಕಾಲ ಇಲ್ಲ, ಭವಿಷ್ಯತ್ ಕಾಲ ಇಲ್ಲ. ಆದ್ರೆ ಸರ್ವಕಾಲದಲ್ಲಿಯೂ ಇರುವವ ಅಂದ್ರೆ ಒಬ್ಬ ಮಾತ್ರ, ಆ ಭಗವಂತ ಮಾತ್ರ. ಒಂದೊಂದು ಕಲ್ಪಕ್ಕೆ ಒಬ್ಬೊಬ್ಬ ಬ್ರಹ್ಮ ಇರ್ತಾನೆ, ಮುಂದಿನ ಕಲ್ಪಕ್ಕೆ ಇನ್ನೊಬ್ಬ ಬ್ರಹ್ಮ, ಆ ಮತ್ತೊಂದು ಕಲ್ಪಕ್ಕೆ ಮತ್ತೊಬ್ಬ ಬ್ರಹ್ಮ. ಹೀಗೆ ಪರ್ಮನೆಂಟ್ ಆಗಿರ್ತಕ್ಕಂಥವ್ರು ಯಾರೂ ಇಲ್ಲ. ಇದ್ರೆ ಲಕ್ಷ್ಮೀಪತಿಯಾದ ಆ ಭಗವಂತ ಮಾತ್ರ. ಅದರಿಂದ ಏಕಂ ಅಂತ ಹೇಳಿದ್ರು. ಸರ್ವ ಕಾಲದಲ್ಲಿಯೂ ಮೆರೆದಾಡತಕ್ಕಂತಹ ಶಕ್ತಿ ಅದು ಒಬ್ಬ. ಏಕಂ ಎಲ್ಲ ಗುಣಗಳಿಂದ ತುಂಬಿರತಕ್ಕಂತಹ, ಎಲ್ಲ ಪುರಾಣಗಳ ಶಬ್ದದಿಂದ ಪ್ರತಿಪಾದ್ಯನಾಗಿ ಮೆರೆಯುವವ ಏಕಂ. ಎಲ್ರಿಗೂ ದೇವ. ಅದರ ಉಪನಿಷತ್ತಲ್ಲಿ ಹೇಳುದೆ ಹಾಗೆ, ಏಕೋ ದೇವ ಸರ್ವಭೂತೇಶು ಗೂಢ ಅಂತ ಏಕ ಅಂತ ಶ್ರುತಿ ಕರೆಯುವಂತಹದ್ದು. ನಮ್ಮ ಆಚಾರ್ಯರು ಅದಕ್ಕೆ ಸುಂದರವಾದ ವ್ಯಾಖ್ಯಾನವನ್ನು ಕೊಟ್ಟದ್ದುಂಟು. ಏಕ ಅಂತ ದೇವರ ಹೆಸರಂತೆ. ವಿಷ್ಣು ಸಹಸ್ರ ನಾಮದಲ್ಲಿ ದೇವರನ್ನು ಕರೆಯುವ ಒಂದು ಶಬ್ದ ಇದೆ, ಏಕಃ ನೈಕಃ ಸವಃ ಕಃ ಕಿಂ ಯತ್ತತ್ ಪದಂ ಅನುತ್ತಮಂ ಅಂತ ದೇವರನ್ನು ಏಕಃ ಅಂತ ಕರೆದದ್ದುಂಟು. ಏಕ ಅಂದ್ರೆ ಒಬ್ಬನೇ. ನಿಜವಾಗಿ ಪರಮಾತ್ಮನ ರೂಪಗಳು ಅನಂತ ಇದೆ. ಪರಮಾತ್ಮನೇ ಸತತಂ ಏಕರೂಪಿಣೇ, ದಶರೂಪಿಣೇ, ಶತಸಹಸ್ರ ರೂಪಿಣೇ, ಅವಿಕಾರಿಣೇ, ಅನಂತ ರೂಪಿಣೆ. ಅನಂತ ರೂಪ ಇದೆ, ಆದರೂ ದೇವರನ್ನು ಏಕ ಅಂತ ಕರೀತಾರೆ. ಯಾಕೆಂದ್ರೆ ಅನಂತ ರೂಪಗಳಿಗೆ ಪರಸ್ಪರ ಭೇದ ಇಲ್ಲ, ಐಕ್ಯ. ಆ ದೃಷ್ಟಿಯಿಂದ ದೇವರನ್ನು ಏಕ ಅಂತ ಕರೀತಾರೆ. ಏಕ ಅಂದ್ರೆ ಏಷ ಏವ ಕರೋತೀತಿ ಏಕ ಇತ್ಯಭಿಧೀಯತೆ. ಏಕ ಅಂದ್ರೆ ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದವ ಇವ ಒಬ್ಬನೇ. ಏಷಃ ಕರೋತಿ, ಏಷಃ ಎಂಬಲ್ಲಿ ಏ ಇಟ್ಟುಕೊಂಡ್ರು, ಕರೋತಿ ಎಂಬಲ್ಲಿ ಕಾ ಇಟ್ಟುಕೊಂಡ್ರು. ಏಕ ಅಂದ್ರೆ ಏಷಃ ಕರೋತಿ, ಇವನೇ ತನ್ನ ಇಚ್ಛಾ ಮಾತ್ರದಿಂದ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ. ಆದ್ರಿಂದ ಇವನಿಗೆ ಏಕ ಅಂತ ಹೆಸರು. ಇಡೀ ಬ್ರಹ್ಮಾಂಡದಲ್ಲಿ ತುಂಬಿ ತುಳುಕಿರತಕ್ಕಂತಹ ಶಕ್ತಿ, ಜನ್ಮಾಧ್ಯಸ್ಥ ಕರ್ತೃ ಆಗಿರತಕ್ಕಂಥವನು ಒಬ್ಬ ಏಕ. ಇಂತಹ ಏಕನನ್ನು ಹೇಳಿದವ ಅದು ರುದ್ರ. ಅವರ ಅವತಾರರಾದ ಶುಕಾಚಾರ್ಯರು ಅವರಿಗೆ ನಮಸ್ಕಾರ. ಏಕನನ್ನು ಹೇಳಿದ ಪುರಾಣ ಗುಷ್ಯಂ ಆಹ, ಪುರಾಣದ ರಹಸ್ಯವಾದ ಏಕ ಅಂತ ಅನಿಸಿಕೊಂಡ ಭಗವಂತನನ್ನು ಹೇಳಿದ ಶುಕಾಚಾರ್ಯರಿಗೆ ನಮಸ್ಕಾರ ಅಂತ ಹೇಳ್ತಾರೆ ಸೂತ್ರ. ಅಧ್ಯಾತ್ಮ ದೀಪಂ ಅತಿ ತಿತೀರ್ಷತಾಂ ತಮೋಂದಂ, ಅಂಧಂತಮಸ್ಸನ್ನು ದಾಟಬೇಕು ಅಂತ ಬಯಸುವವರಿಗೆ, ಅದನ್ನು ಮೀರಿ ನಿಲ್ಲಬೇಕು ಅಂತ ಇಚ್ಛೆ ಇದ್ದವರಿಗೆ ಅಧ್ಯಾತ್ಮ ದೀಪಂ, ದೀಪ ಅದು ಭಗವಂತ. ಅದು ಅಜ್ಞಾನಾಂ ಜ್ಞಾನದೋ ವಿಷ್ಣು, ಜ್ಞಾನ ಕೊಡಬೇಕಾಗಿದ್ರೆ ದೇವರು ಬರಬೇಕು. ಜಿಯೋಯೋನ ಪ್ರಚೋದಯಾತ್, ಜ್ಞಾನವನ್ನು ಕೊಡತಕ್ಕಂತಹ ಶಕ್ತಿ ಅದು ಭಗವಂತ. ಅವನು ಕೊಟ್ರೆ ಜ್ಞಾನ, ಅವನು ಕೊಡದಿದ್ರೆ ಜ್ಞಾನ ಹೇಗೆ ಬರುತ್ತೆ? ಕಣ್ಣು ಇದೆ, ದೀಪ ಇದೆ, ಎಲ್ಲ ಇದೆ. ಎಲ್ಲ ಇದ್ರೂ ಕೂಡ ಇದ್ದದ್ದು ಕಾಣುವುದಿಲ್ಲ. ಆದ್ದರಿಂದ ಇದ್ದದ್ದು ಕಾಣಬೇಕಾದ್ರೆ, ಇದ್ದದ್ದು ಗೊತ್ತಾಗಬೇಕಾಗಿದ್ರೆ ದೀಪ ಬೇಕು. ದೀಪಯತಿ ಪ್ರಕಾಶಯತಿ, ಅದು ಯಾರು ಅಂದ್ರೆ ಭಗವಂತ. ಲೌಕಿಕ ವಸ್ತು ಗೊತ್ತಾಗಬೇಕಾದರೂ ದೇವರ ಜ್ಞಾನ ಬೇಕು. ದೇವರ ಜ್ಞಾನ ಬರಬೇಕಾದ್ರೆ ದೇವರು ಬೇಕು ಅಂತ ಏನು ಹೇಳುವಂತಹದ್ದು? ದೇವರು ಇದ್ದದ್ದು ಗೊತ್ತಾಗಬೇಕಾಗಿದ್ರೆ, ದೇವರ ದೇವತ್ವ ನಮಗೆ ಗೊತ್ತಾಗಬೇಕಾಗಿದ್ರೆ ದೀಪ ನಿಜವಾಗಿ ಆ ಭಗವಂತ. ಅವನು ದೀಪ ಹಿಡಿಬೇಕು. ಅದು ಏನ್ ಮಾಡಿದ್ದಾನೆ ನಮ್ಮ ದೇವರು ಅಂತಂದ್ರೆ, ದೀಪ ಉಂಟು, ಕಣ್ಣಿದೆ, ಆದ್ರೆ ಈ ದೀಪ ನಾವು ಎಲ್ಲಿ ಹಿಡಿತೇವೆ ಅಲ್ಲಿ ಆ ವಸ್ತು ಕಾಣಿಸ್ತದೆ. ನಾವು ಫೋಕಸ್ ಈಚೆ ಮುಖ ಮಾಡಿಟ್ರೆ ಈಚೆನ ಇದ್ದ ವಸ್ತು ಕಾಣಿಸ್ತದೆ ಹೊರತು ದೇವರು ಕಾಣಿಸುದಿಲ್ಲ. ದೇವರು ಏನು ಮಾಡಿದ್ದಾನೆ? ದೀಪ ಹಿಡಿದಿದ್ದಾನೆ, ಹಿಡಿಲಿಲ್ಲ ಅಂತಲ್ಲ. ಸೂರ್ಯನ ಎಂಬ ಬೆಳಕನ್ನು ಕೊಟ್ಟಿದ್ದಾನೆ. ಆ ಸೂರ್ಯ ಎಂಬ ಬೆಳಕನ್ನು ಕೊಟ್ಟು ಅದರ ಫೋಕಸ್, ಅದರ ಮುಖ ಉಂಟಲ್ಲ, ಇಡೀ ಜಗತ್ತಿಗೆ ಹಾಕಿದ, ನಮ್ಮ ಮನೆಗೆ ಹಾಕಿದ, ನಮ್ಮ ಮನೆಯೊಳಗಿದ್ದ ವಸ್ತುವಿಗೆ ಹಾಕಿದ, ಮನೆ ಮಂದಿಯ ಮೇಲೆ ಹಾಕಿದ. ಅದನ್ನು ಬಿಟ್ಟು ನಮಗೆ ಆಚೆ ನೋಡ್ಲಿಕ್ಕೆ ಆಗಿಲ್ಲ ನಮ್ಗೆ. ಆದ್ರೆ ನಮ್ದು ತಪ್ಪಲ್ಲ, ತಪ್ಪಿದ್ರೆ ದೇವರದೇ. ಯಾಕೆಂದ್ರೆ ಲೈಟ್ ಆಚೆ ತಿರುಗಿಸಬಾರ್ದಿತ್ತ ಫೋಕಸ್. ಅದಕ್ಕೆ ಹೇಳಿದ್ದವರು ಅಧ್ಯಾತ್ಮ ದೀಪಂ, ಅವನು ದೀಪ. ಆ ದೀಪದ ಮುಖವನ್ನು ಜಗತ್ತಿನ ಕಡೆಗೆ ಹಾಕದೆ ತನ್ನ ಕಡೆಗೆ ಹಾಕಿದ್ರೆ ಆ ವಸ್ತು ಕಾಣಿಸ್ತದೆ. ಯಾವ ಕಡೆ ಬೆಳಕೋ ಅಲ್ಲಿಗೆ ಕಣ್ಣು ಹೋಗುವುದು ಸಹಜ. ಅಲ್ಲಿಗೆ ನಮಗೆ ಜ್ಞಾನ ಬರುವಂತಹದ್ದು ಸಹಜವಾದ ಪ್ರವೃತ್ತಿ. ಹಾಗಾಗಿ ಆ ದೀಪದ ಮುಖ ಹೊರಮುಖವಾಗಿದ್ದದ್ದನ್ನು ಒಳಮುಖವಾಗಿ ಮಾಡಬೇಕು. ಜಗತ್ತಿನ ಕಡೆಗೆ ಇದ್ದದ್ದನ್ನು, ಜಗತ್ತನ್ನು ಸೃಷ್ಟಿ ಮಾಡಿದ ಜಗತ್ಸರ್ಜಕನಾದ ಭಗವಂತನ ಕಡೆಗೆ ಹಾಯಿಸಬೇಕು. ಅದು ಹಾಯಿಸುವುದಿದ್ರೆ ಅದು ದೀಪ, ಅದು ಭಗವಂತ. ಅಧ್ಯಾತ್ಮ ದೀಪ, ಆ ದೇವರು ಕಾಣಿಸುವುದು ಮುಖ್ಯ ಅಲ್ಲ. ದೇವರು ಹೇಗೆ ಕಾಣಬೇಕು? ಈಗ ರಾಮಕೃಷ್ಣರನ್ನು ಕಂಡಿಲ್ಲ ಅಂತಲ್ಲ,
ಎಲ್ಲರೂ ಕಂಡಿದ್ದಾರೆ. ಹ್ಯಾಕ್ ಕಂಡ್ರು, ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಕಂಡ್ರು. ಕೆಲವರಿಗೆ ನನ್ನ ಫ್ರೆಂಡ್ ಅಂತ ಕಂಡ್ರು, ಕೆಲವರಿಗೆ ತನ್ನ ನಲ್ಲ ಅಂತ ಕಂಡ್ರು, ಕೆಲವರಿಗೆ ಇವ ಕೊನೆ ಕಾಲಕ್ಕೆ ಒಂದು ಏನಾದ್ರೂ ಅನ್ನ ಹಾಕ್ತಾನೆ ಅಂತ ಕಂಡ್ರು. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿ ಕಾಣಿಸಿದ ಕೃಷ್ಣ ಹೊರತು ಅವನ ಸ್ವರೂಪ ಏನು ಗೊತ್ತಾಗಲೇ ಇಲ್ಲ ಕೊನೆಯ ತನಕನೂ ಕೂಡ. ಅಧ್ಯಾತ್ಮ ದೀಪಂ, ಅವನ ಆ ಸರ್ವೋತ್ತಮತ್ವ ಶಕ್ತಿ ಏನಿದೆ ಅದು ಪರಿಚಯ ಆಗಬೇಕು. ಆಗಬೇಕಾದ್ರೆ ಅವನು ದೀಪ, ಅದರ ಆ ಸರ್ವೋತ್ತಮತ್ವದ ಕಡೆಗೆ ಬೆಳಕನ್ನು ಚೆಲ್ಲಬೇಕು. ಅಧ್ಯಾತ್ಮ ಅಧಿಕನಾದ ಆತ್ಮ, ಸರ್ವೋತ್ತಮನಾದ ಆತ್ಮ ತನ್ನ ಸರ್ವೋತ್ತಮತ್ವ ಏನಿದೆ, ಆತ್ಮದಲ್ಲಿಯೇ ಸರ್ವೋತ್ಕೃಷ್ಟತ್ವ ತನ್ನಲ್ಲಿ ಏನಿದೆ ಅದರ ಕಡೆಗೆ ದೀಪ, ಅದು ಬೆಳಕನ್ನು ಚೆಲ್ಲಬೇಕು. ಆ ಬೆಳಕನ್ನು ಚೆಲ್ಲಬೇಕಾಗಿದ್ರೆ ಅವನೇ ದೀಪನಾಗಿ ನಮ್ಮ ಹತ್ರ ಬರಬೇಕು. ಹಾಗಾದರೆ ದೀಪ ಹಿಡಿಯುವವನು ಅವನೇ, ದೀಪನೂ ಅವನೇ, ದೀಪದಿಂದ ಕಾಣಿಸುವವನು ಅವನೇ. ಎಷ್ಟು ಕೆಲಸ ಆಯ್ತು ನೋಡಿ, ದೇವರು ಹೇಳ್ತಾನೆ ನನಗೆ ಎಷ್ಟು ಕೆಲಸ, ದೀಪ ಹಿಡಿಬೇಕು ನಾನು. ಹೌದು ದೇವರೇ, ನೀನೇ ದೀಪ ಹಿಡಿಬೇಕು ಅಂತ. ದೀಪ ಹಿಡಿದು ತೋರಿಸಬೇಕು, ಅಲ್ಲ ದೀಪದ ಫೋಕಸ್ ಅವನೇ ಕೊಡಬೇಕು. ದೀಪ ಯಾರು, ಅವನೇ ದೀಪ ಆಗಬೇಕು. ಕೊನೆಗೆ ದೀಪದಿಂದ ಕಾಣಿಸುವುದು ಯಾರು, ಅವನೇ ಕಾಣಿಸಬೇಕು. ಹೇಗೆ ಅನ್ನು ಅಧ್ಯಾತ್ಮ ದೀಪಂ ಯಾರಿಗೆ ಅಂದ್ರೆ ಅಂಧಂ ತಮಾಹ ಅತಿಥಿ ತೀರ್ಷತಾ, ಅವನ ಬಗ್ಗೆ ಇದ್ದ ಅಜ್ಞಾನ, ಅವನ ಬಗ್ಗೆ ಇದ್ದ ವಿಪರೀತ ಜ್ಞಾನ, ಸಂಶಯ ಇದೆಲ್ಲ ಪರಿಹಾರ ಆಗಬೇಕಾಗಿದ್ರೆ ಆ ದೀಪ ನಮಗೆ ಬೇಕು. ಅಂಧಂ ತಮಸ್ಸು ಇದೆ, ಸುಖ ಇಲ್ಲದೆ ಇದ್ದ ದುಃಖಮಯವಾಗಿರತಕ್ಕಂತಹ ಅಂಧಂ ತಮಸ್ಸು, ಅದನ್ನು ನಾವು ದಾಟಬೇಕಾಗಿದ್ರೆ ಭಗವಂತನ ದೀಪ ಬೇಕೇ ಬೇಕು. ಅದು ಪುರಾಣ ಗುಷ್ಯ. ಹೀಗೆ ಪುರಾಣ ಗುಷ್ಯ ಅಂದ್ರೆ ಪುರಾಣಗಳಲ್ಲಿ ರಾಜ ಅನಿಸಿಕೊಂಡ ಶ್ರೀಮದ್ ಭಾಗವತ, ಪುರಾಣದಲ್ಲಿ ಪ್ರತಿಪಾದ್ಯನಾದ ಭಗವಂತ, ಈ ಎರಡನ್ನೂ ಹೇಳಿದ್ದಾರೆ. ಸಂಸಾರಿಣಾಂ ಕರುಣಯ ಆಹ, ಸಂಸಾರಿಗಳಲ್ಲಿ ಕರುಣಯ ಆಹ, ಆ ಶಬ್ದ ಚೆನ್ನಾಗಿತ್ತು ನೋಡಿ. ಯಾರಿಗೆ ಹೇಳಿದ್ದು ಶುಕಾಚಾರ್ಯರು? ಎಲ್ರಿಗೂ ಹೇಳಿದ್ದಾರೆ. ಅದು ಎಲ್ರಿಗೂ ಜ್ಞಾನ ಬರಬೇಕಿತ್ತಲ್ಲ, ಸಂಸಾರಿಣಾಂತ ಶಬ್ದ ಇಟ್ರು. ಸಂಸಾರಿಣ ಅಂತಂದ್ರೆ ಸಂಸಾರ, ಸಾರ ಅಂದ್ರೆ ಒಳಗಿನ ಸಾರ ಅವರಲ್ಲಿದ್ದಿದ್ರೆ, ಅಂದ್ರೆ ಭಗವಂತನನ್ನು ತಿಳಿಯುವ ಯೋಗ್ಯತೆ ಅವರಲ್ಲಿದ್ದಿದ್ರೆ, ಅವರಲ್ಲಿ ಸಾರ ಇದ್ದಿದ್ರೆ ಅಂತವರಿಗೆ ಕಾರುಣ್ಯದಿಂದ ಶುಕಾಚಾರ್ಯರು ಹೇಳಿದ್ದಾರೆ. ಆ ಕಾಲದಲ್ಲಿ ಎಷ್ಟು ಜನ ಇದ್ರು? ದುರ್ಯೋಧನಂತವರಿಗೆ ಹೇಳಲಿಕ್ಕೆ ಬರಲಿಲ್ಲ ಶುಕಾಚಾರ್ಯರು. ಯಾಕೆಂದ್ರೆ ಅದು ಅಸಾರಿಣ, ಸಂಸಾರಿಗಳಲ್ಲ. ಪರೀಕ್ಷಿತ್ತಿದ್ದಲ್ಲಿಗೆ ಬಂದ್ರು. ಪರೀಕ್ಷಿತನ ಜೊತೆಗೆ ಅಲ್ಲಿ ಎಷ್ಟು ಜನ ಸೇರಿದ್ರು ಅವರಿಗೆ ಹೇಳಿದ್ರು. ಯಾಕೆಂದ್ರೆ ಸಂಸಾರಿಣ, ಸಂಸಾರಿ ಅಂದ್ರೆ ಒಳ್ಳೆಯ ವಸ್ತುವಿನ ಕಡೆಗೆ ಹರಿಯುವ ಸ್ವಭಾವ ಯಾರಿಗಿದೆ ಅದು ಸಂಸಾರಿಗಳು. ಸಂಸರಂತೀತಿ ಸಂಸಾರಿಣ, ಸಂ ಅಂದ್ರೆ ಸಮೀಚೀನವಾದ ವಸ್ತು, ಅದರ ಕಡೆಗೆ ಸರಿಯುವ. ನಮ್ದು ಏನಾಗಿದೆ ಅಂತಂದ್ರೆ ಒಳ್ಳೆಯ ವಸ್ತು ಇದ್ರೆ ಅಲ್ಲಿಗೆ ಸರಿಯುವುದಲ್ಲ, ಅಲ್ಲಿಂದ ಸರಿಯುವವರು ನಾವು, ದೂರಕ್ಕೆ ಓಡುವವರು ನಾವು. ಸಂಸಾರಿಗಳು ಅಂದ್ರೆ ಒಳ್ಳೆಯ ವಸ್ತುವಿನಿಂದ ದೂರಕ್ಕೆ ಸರಿಯುವವರು. ಅವರಿಗೆ ಹೇಳಿದ್ದಲ್ಲ, ಸಂ ಒಳ್ಳೆಯ ವಸ್ತುವಿನ ಕಡೆಗೆ ಸರಿಯುವವರು, ಸಂಚಾರ ಮಾಡುವ ಅದು ತಿಳಿಯಲಿಕ್ಕೆ ಬಯಕೆ ಉಳ್ಳವರು ಅಂತವರಿಗೆ ಕಾರುಣ್ಯದಿಂದ, ಪಾಪ ಅವರನ್ನು ಉದ್ಧಾರ ಮಾಡುವವರು ಯಾರೂ ಇಲ್ಲಲ್ಲ ಅಂತ ಆ ಮುನಿಗಳಿಗೆ ಒಂದು ಕಾರುಣ್ಯ ಬಂತು ನೋಡಿ ಅಲ್ವಾ. ನಮಗೆ ಯಾರು ಹೇಳಬೇಕ್ರಿ? ದೇವರನ್ನು ಕಂಡವರು ಹೇಳಬೇಕು. ದೇವರನ್ನು ಕಾಣದಿದ್ದವರು ಹೇಳಿದ್ರೆ ಎಷ್ಟು ಹೇಳಿದ್ರೆ ಏನು ಉಪಯೋಗ? ನಿಮ್ಗೆ ಗೊತ್ತುಂಟಾ? ಗೊತ್ತಿಲ್ಲರಿ, ಮತ್ತೆಂತ ಹೇಳ್ತೀರಿ ನೀವು? ಸುಮ್ಮನೆ ಕೊಡ್ಬೇಕಷ್ಟೇ. ಶುಕಾಚಾರ್ಯರು ಹೇಳಲಿಕ್ಕೆ ಸಮರ್ಥರು. ಯಾಕೆ ಅಂತಂದ್ರೆ ಅವರು ಎಲ್ಲವನ್ನೂ ಬಲ್ಲವರು, ಕಂಡವರು. ಆದ್ದರಿಂದ ಒಳ್ಳೆಯ ವಸ್ತುವನ್ನು ಕಂಡವರಾದ್ದರಿಂದ ಒಳ್ಳೆಯ ವಸ್ತುವಿನ ಕಡೆಗೆ ಸಂಚಾರ ಮಾಡುವವರಿಗೆ, ಸರಿಯುವವರಿಗೆ ಮಾರ್ಗದರ್ಶನ ಮಾಡಲಿಕ್ಕೆ ಯೋಗ್ಯರಾದವರು ಕರುಣಯ, ಕಾರುಣ್ಯದಿಂದ. ನಾವೆಲ್ಲ ಹೇಳಬಹುದು, ಯಾಕೆ ಹೇಳ್ತೇವೆ ಅಂದ್ರೆ ನಮ್ಮ ಉದ್ಧಾರಕ್ಕೋಸ್ಕರ. ಯಾರು ಉದ್ಧತರಾಗಿ ಬಿಟ್ಟಿದ್ದಾರೆ ಅವ್ರು ಯಾಕೆ ಹೇಳಬೇಕು? ಶುಕಾಚಾರ್ಯರು ಉದ್ಧತರಾಗಿ ಆಯ್ತು, ಈಗ ಅಪರೋಕ್ಷ ಜ್ಞಾನ ಬಂದಾಯಿತು, ನಿಮ್ಮ ದರ್ಶನ ಆಯಿತು, ಈಗ ಪ್ರಾರಬ್ಧ ಮಾತ್ರ ಉಳಿದಿದೆ, ಇವತ್ತೋ ನಾಳೆಯೋ ಅಂತ ಯಾಕೆ ಹೇಳ್ತಾರೆ? ಕರುಣಯ ಆಹಾ, ಅವ್ರು ಹೇಳಲಿಕ್ಕೆ ಒಂದೇ ಒಂದು ಉದ್ದೇಶ, ಲಾಭ ಏನಿಲ್ಲ, ಕಾರುಣ್ಯ ಬಿಟ್ರೆ ಬೇರೇನು ಮುಖ ಇಲ್ಲ. ಕಾರುಣ್ಯ ಕೃಪಾ ಪರವಶ್ಯ, ಕೃಪೆಯಿಂದಾಗಿ ಈ ಜನ ಉದ್ಧಾರ ಆಗ್ರಿ ಅಂತ ಹೇಳಿದ್ದಾರೆ. ಆದ್ರಿಂದ ನಾವು ಕೇಳಬೇಕು, ನಾವು ಭಾಗವತ ಕೇಳ್ತೇವೆ ಅಂತ ಒಬ್ಬರು ಹೇಳಿದ್ರು. ಯಾಕ್ರಿ ಭಾಗವತ ಕೇಳುದು? ಪಾಪ ಶುಕಾಚಾರ್ಯರು ಮಾಡಿದಾರಲ್ಲ, ಅವರಿಗೆ ಬೇಜಾರಾಗಬಾರದು, ಅವ್ರಿಗೆ ಖುಷಿಯಾಗ್ಲಿ ಅಂತ ಮಾಡೋದು ಅಂತ. ಕರುಣಯ ಆಹ, ಅವ್ರು ಹೇಳ ನಮಗೆ ಅದು ಏನಾಗಿದೆ ಅಂದ್ರೆ ಶುಕಾಚಾರ್ಯರಿಗೆ ನಮ್ಮ ಮೇಲೆ ಕರುಣ ಅಲ್ಲ, ನಮಗೆ ಶುಕಾಚಾರ್ಯರ ಮೇಲೆ ಕರುಣೆ, ಪಾಪನೇ ಅಂತ ಅವರ ಮೇಲೆ ಕಾರುಣ್ಯ. ಭಾಗವತ ಮಾಡಿದಾರಲ್ಲ, ವೇಸ್ಟ್ ಆಗಬಾರ್ದಲ್ಲ ಅಂತ ಹೋದ್ರು. ಶುಕಾಚಾರ್ಯರಿಗೆ ನಮ್ಮ ಮೇಲೆ ಕರುಣೆ, ಕರುಣಯ ಆಹ ಪುರಾಣ ಗುಷ್ಯಂ ತಂ ಅಂತಹ. ಪುರಾಣ ಗುಷ್ಯ ಭಾಗವತವನ್ನು ಹೇಳಿದ, ಪುರಾಣದಲ್ಲಿ ಅಡಗಿರತಕ್ಕಂತಹ ರಹಸ್ಯ ಭಗವಂತ ಅದನ್ನು ಕಾರುಣ್ಯದಿಂದ ಹೇಳಿರತಕ್ಕಂತಹ ವ್ಯಾಸಸೂನು ವಿಧಿವ್ಯಾಸದೇವರ ಮಗ. ಹಾಗಾಗಿ ಭಾಗವತ ಬಂದ ಕ್ರಮವನ್ನು ಮತ್ತೊಮ್ಮೆ ಹೇಳ್ತಾರೆ. ವ್ಯಾಸರಸುನು, ವ್ಯಾಸರಿಂದ ಶ್ರೀಮದ್ ಭಾಗವತವನ್ನು ಕೇಳಿದವರು, ಅಂದ್ರೆ ಭಗವಂತನಿಂದ ಭಾಗವತವನ್ನು ಕೇಳಿದ್ದಾರೆ ಅಂತಂದ್ರೆ ನೇರ ಕೇಳಿದವರು, ಪರಂಪರೆಯಿಂದ ಅಲ್ಲ. ಹಾಗಾಗಿ ಭಗವಂತನ ವಾಣಿ ಶುಕಾಚಾರ್ಯರ ಒಳಗೆ ಹೋಗಿ ಸೇರಿದೆ, ಅವರ ಮನಸ್ಸಲ್ಲಿ ಪ್ರವೇಶ ಮಾಡಿದೆ. ಆದ್ದರಿಂದ ಪುರ ವ್ಯಾಸಸೂನು, ವ್ಯಾಸರ ಅಭಿಪ್ರಾಯವನ್ನು ಪೂರ್ತಿಯಾಗಿ ಬಲ್ಲ ವ್ಯಾಸಸೂನು ಉಪಯಾಮಿ. ಎಂಥವರವರು? ಗುರುಂ ಮುನೀನ, ಮುನಿಗಳಿಗೆ, ಮನನೆ ಮಾಡುವವರಿಗೆಲ್ಲ ಗುರುಗಳಾದವರು. ಆದ್ರಿಂದ ನಮಗೆ ಮನನೆ ಮಾಡಲಿಕ್ಕೆ ಬೇಕಾಗಿರತಕ್ಕಂತಹ ತತ್ವಜ್ಞಾನದ ಹೊನಲನ್ನು ಹರಿಸಿರತಕ್ಕಂತಹ ಶುಕಾಚಾರ್ಯರಿಗೆ ಪ್ರಣಾಮ ಅಂತ ಸೂತರು ಏನು ಪ್ರಣಾಮ ಮಾಡಿದ್ದಾರೆ. ಆ ಪ್ರಣಾಮ ನಾವೂ ಮಾಡಬೇಕಾಗಿರತಕ್ಕಂಥದ್ದು. ಯಾಕೆ ಅಂತಂದ್ರೆ ನಮಗೂ ಬೆಳಕು ಚೆಲ್ಲಬೇಕು. ಯಾಕಂದ್ರೆ ದೇವರ ಬೆಳಕು ಬಾರದೆ ಬರೀ ಶಬ್ದ ಕೇಳಿದ್ರೆ ನಮಗೇನು ಜ್ಞಾನ ಬರುವುದಿಲ್ಲ. ಆದ್ರಿಂದ ಶುಕಾಚಾರ್ಯರು ಏನು ಮಾಡಬೇಕು? ಪುರಾಣ ಹೇಳಿದ್ದಾರೆ, ಅಷ್ಟಕ್ಕೆ ಸಾಕಾಗುವುದಿಲ್ಲ. ಪುರಾಣ ಹೇಳಿದ ಶುಕಾಚಾರ್ಯರು ಪುರಾಣ ಕೇಳುವವನ ಕಿವಿಯಲ್ಲಿ ಬಂದು ಕೂತ್ಕೊಳ್ಬೇಕು. ಕಿವಿ ಕೇಳಿದ್ರೆ ಸಾಕಾಗುವುದಿಲ್ಲ, ಮನಸ್ಸಿನಲ್ಲಿ ಹೋಗಿ ಕೂತ್ಕೊಳ್ಬೇಕು. ಮನಸ್ಸಿನಲ್ಲಿ ಪ್ರವೇಶ ಮಾಡಿ ಅದು ಕೇಳಿದ್ದೆಲ್ಲ ಉಳಿಯುವ ಹಾಗೆ ಮಾಡಬೇಕು. ಅದಕ್ಕೆ ಆ ಶುಕಶಕ್ತಿ, ಸುಖಶಕ್ತಿ, ಅದನ್ನಕ್ಕೆ ನಾವು ಪ್ರಣಾಮವನ್ನು ಸಲ್ಲಿಸಬೇಕಾಗಿರ್ತಕ್ಕಂಥದ್ದು. ಶುಕಾಚಾರ್ಯರು ಬಂದ್ರು ಅಂತಂದ್ರೆ ಅದರ ಒಳಗೆ ಸುಖಾಚಾರ್ಯರು, ಸುಖತೀರ್ಥರು ಬಂದೇ ಬರ್ತಾರೆ. ಯಾಕೆ ಅಂತಂದ್ರೆ ಶುಕಾಚಾರ್ಯರ ಒಳಗೆ ಸುಖತೀರ್ಥರು ಅರ್ಥಾತ್ ವಾಯುದೇವರು ಒಳಗೆ ಪ್ರವೇಶ ಮಾಡಿದ್ದಾರೆ. ವಿಧಿವ್ಯಾಸದೇವರು ಭಾಗವತ ಹೇಳುವಾಗ ಶುಕಾಚಾರ್ಯರ ಒಳಗೆ ವಾಯುದೇವರು ಕೂತಿದ್ರಂತೆ. ಯಾಕೆ ಅಂತಂದ್ರೆ ಶುಕಾಚಾರ್ಯರ ಒಳಗೆ ಕೂತು ಆ ಭಾಗವತವನ್ನು ಪೂರ್ತಿ ಆಸ್ವಾದನೆ ಮಾಡಿದ ಶಕ್ತಿ ಶುಕಶಕ್ತಿ. ಹಾಗಾಗಿ ಶುಕಾಚಾರ್ಯರಿಗೆ ಪ್ರಣಾಮ ಅಂತ ಹೇಳಿದಾಗ ಶುಕಾಚಾರ್ಯರ ಒಳಗೆ ಕೂತ ವಾಯುದೇವರಿಗೆ ಪ್ರಣಾಮ, ವಾಯುದೇವರಿಗೆ ಪ್ರಣಾಮ ಅಂತ ಹೇಳಿದಾಗ ವಾಯುದೇವರು ಎಲ್ಲಿದ್ದಾರೆ, ವಾಯುದೇವರ ಭಗವಂತ ಎಲ್ಲಿದ್ದಾನೆ ಅಂದ್ರೆ ಕ್ಯಾರ್ ಆಫ್ ವಾಯು, ವಾಯುದೇವರ ಒಳಗೆ ಕೂತಿದ್ದಾನೆ, ಭಗವಂತನಿಗೆ ಪ್ರಣಾಮ ಆಯಿತು. ಹಾಗಾಗಿ ವ್ಯಾಸಸೂನುವಿಗೆ ಪ್ರಣಾಮ ಮಾಡುವಾಗ ವಿಧಿವ್ಯಾಸದೇವರ ಅಂತರಂಗ ಶಿಷ್ಯರಾದ ವಾಯುದೇವರಿಗೆ, ಹಾಗೆ ವಿಧಿವ್ಯಾಸದೇವರಿಗೆ ಪ್ರಣಾಮ ಮಾಡಿದ ಹಾಗೆ ಹೀಗೆ ಶುಕಾಚಾರ್ಯರಿಗೆ ನಮಸ್ಕಾರ ಮಾಡಿ ಶ್ರೀಮದ್ ಭಾಗವತವನ್ನು ಸೂತಾಚಾರ್ಯರು ಹೇಳ್ತಾ ಹೇಳ್ತಾ ಅದನ್ನು ಶುಕಾಚಾರ್ಯರು ಹೇಳ್ತಾರೆ ಅಂತ ಹೇಳಿ ಶುಕಾಚಾರ್ಯರು ಹೇಳ್ತಾ ಬಂದರು ಭಾಗವತ. ಆರು ಸ್ಕಂದಗಳ ತನಕ ಬಂದರು. ಆರನೇ ಸ್ಕಂದದಲ್ಲಿ ವೃತ್ರಾಸುರನ ಕಥೆಯನ್ನು ಶುಕಾಚಾರ್ಯರು ಹೇಳಿದ್ದನ್ನು ಸೂತರು ದಾಖಲೆ ಮಾಡಿದರು. ಶುಕಾಚಾರ್ಯರು ಹೇಳಿದರು, ವೃತ್ರಾಸುರನನ್ನು ಸಂಹಾರ ಮಾಡಿದ ಭಗವಂತ, ವಿಶ್ವರೂಪಾಚಾರ್ಯರನ್ನು ಸಂಹಾರ ಮಾಡಿದ. ಅಲ್ಲ, ಕೊಂದದ್ದು ಯಾರೇ ಇರಲಿ, ಇಂದ್ರನೇ ಕೊಲ್ಲಿ, ಇಂದ್ರ ಕೊಂದದ್ದಲ್ಲ, ಇಂದ್ರನ ವಜ್ರಾಯುಧದಲ್ಲಿ ಕೂತು ಸ್ವತಃ ಭಗವಂತ ಕೊಂದದ್ದು. ವೃತ್ರನನ್ನು ಸಂಹಾರ ಮಾಡಬೇಕಾಗಿದ್ರೆ ಇಂದ್ರನಿಗೆ ಶಕ್ತಿ ಇರಲಿಲ್ಲ, ಇಂದ್ರನೇ ಭಯಗ್ರಸ್ತನಾಗಿದ್ದ. ಆಗ ನಮ್ಮ ದೇವರು ಏನು ಮಾಡಿದ, ಇಂದ್ರ ನೀನು ಹೆದರಬೇಡ, ನಿನ್ನ ವಜ್ರಾಯುಧ, ಆ ವಜ್ರಾಯುಧದೊಳಗೆ ನಾನು ಪ್ರವೇಶ ಮಾಡ್ತೇನೆ. ಆಯುಧಾನಾಂ ಯಥಾ ವಜ್ರಂ, ತನ್ನ ವಿಭೂತಿ ರೂಪವನ್ನು ವಜ್ರಾಯುಧದಲ್ಲಿ ತಾನು ಇಟ್ಟು ತಾನೇ ವೃತ್ರಾಸುರನನ್ನು ಸಂಹಾರ ಮಾಡಿದ. ದೇವರು ಅಡಗಿ ಕೂತ, ಎದುರಿಗೆ ಇಂದ್ರನನ್ನು ಬಿಟ್ಟ. ಹೆಸರು ಎಲ್ಲ ಇಂದ್ರನಿಗೆ ಪೇಪರಲ್ಲಿ ಹೆಸರು ಬಂತು, ವೃತ್ರಾಸುರ ಸತ್ತ. ಯಾರು ಕೊಂದ್ರು? ಇಂದ್ರನ ಫೋಟೋ, ವೃತ್ರಾಸುರನ ಫೋಟೋ. ನಮ್ಮ ದೇವರದ್ದು ಚಿತ್ರನೇ ಇಲ್ಲ ಅಲ್ಲಿ. ದೇವರು ಹೇಳಿದ, ನನಗೆ ನಾನು ಒಳಗೆ ಇರ್ತೇನೆ, ವಜ್ರಾಯದ ಒಳಗೆ ಕೂತು ನಾನು ಕೆಲಸ ಮಾಡುವವ. ನಮ್ಮ ದೇವರದ್ದು ವ್ಯಾಪಾರ ಹೇಗೆ ಅಂತಂದ್ರೆ ಯೋಂತ ಪ್ರವಿಶ್ಯ, ಏನಿದ್ರೂ ಒಳಗೆ ಕೂತು ಅಡಗೆ ಕೂತು ವ್ಯಾಪಾರ ಮಾಡುವಂತಹದ್ದು ಅದು ಭಗವಂತನ ಒಂದು ಅಸಾಧಾರಣ ಧರ್ಮ. ಹೀಗೆ ವಜ್ರಾಯುಧದಲ್ಲಿ ಕೂತು ಇಂದ್ರನನ್ನು ಸಂಹಾರ ಮಾಡಿದ ನಮ್ಮ ದೇವರು. ಪರೀಕ್ಷಿತ್ ರಾಜರಿಗೆ ಸಮಸ್ಯೆ ಇದು ಒಂದು ಬಂತು. ಪರೀಕ್ಷಿತ್ ರಾಜರ ಸಮಸ್ಯೆ ಅಲ್ಲ, ನಮ್ದೆಲ್ಲ ಸಮಸ್ಯೆ ಇದು. ಏನು ಸಮಸ್ಯೆ ಅಂತಂದ್ರೆ, ಈ ದೇವರು ಯಾಕೆ ಹೀಗೆ ಮಾಡ್ತಾನೆ? ನಾವು ಯಾವುದೇ ಒಂದು ಕತೆ ನೀವು ಕೇಳಿ, ಆರನೇ ಸ್ಕಂದದಲ್ಲಿ ಕೇಳಿರತಕ್ಕಂತಹ ಕತೆ, ಏನು ಕತೆ ಕೇಳಿದ್ರೂ ಕೂಡ ಆ ಕಥೆಯ ಹಿನ್ನೆಲೆಯಲ್ಲಿ ದೇವರು ಎಲ್ಲಿದ್ದಾನೆ ಅಂತಂದ್ರೆ ದೇವತೆಗಳ ಪಕ್ಷದಲ್ಲಿ ಇದ್ದಾನೆ, ದೈತ್ಯರಿಗೆ ವಿರೋಧಿಯಾದ ಪಕ್ಷದಲ್ಲಿ ದೇವರಿದ್ದಾನೆ ಅಂತ. ಇದು ಯಾಕೆ? ಇಂದ್ರತ್ಯಾರ್ಥೆ ಕಥಂ ದೈತ್ಯಾನ್ ಅವಧೀತ್ ವಿಷಮಯತ ಅಂತ ಪರೀಕ್ಷಿತ್ ರಾಜರು ಪ್ರಶ್ನೆ ಕೇಳಿದ್ದಾರೆ. ಇಂದ್ರತ್ಯಾರ್ಥೆ, ಇಂದ್ರನಿಗೋಸ್ಕರವಾಗಿ ದೈತ್ಯಾನ್ ಅವಧೀತ್, ಅಲ್ಲ ತಿರ್ಗ ಮೃಗ ಯಾಕೆ ಮಾಡಬಾರದಿತ್ತು? ದೈತ್ಯಸ್ಯಾರ್ಥೆ ಇಂದ್ರಾದೀನ್ ಕುತಃ ನ ಅವಧೀತ್ ಅಲ್ವಾ, ತಿರ್ಗಮೃಗ ಪ್ರಶ್ನೆ ಬರುವುದಿಲ್ವಾ? ದೈತ್ಯರ ಪಕ್ಷದಲ್ಲಿ ನಿಂತು ಇಂದ್ರಾದಿಗಳನ್ನು ಕೊಲ್ಲಬಹುದಿತ್ತಲ್ಲ, ಅದು ಇಂದ್ರನ ಪಕ್ಷದಲ್ಲಿ ಕೂತು ದೈತ್ಯರನ್ನೇ ಯಾಕೆ ಕೊಂದದ್ದು? ಈಗ ಗೆಲುವು ಬಂದದ್ದು ದೇವತೆಗಳಿಗೆ ಅಲ್ಲ ಅಂತಾಯ್ತು. ಗೆಲುವು ಬಂದದ್ದು ಯಾರಿಗೆ? ದೇವತೆಗಳಲ್ಲಿ ನಿಂತ ಭಗವಂತನಿಗೆ ಗೆಲುವಿದು. ಬ್ರಹ್ಮ ದೇವೇಭ್ಯೋ ವಿಜಿಜ್ಞೆ, ದೇವತೆಗಳಿಗೆ ಜಯ ಅಂತಂದ್ರೆ ದೇವತೆಗಳ ಪಕ್ಷದಲ್ಲಿ ನಿಂತ ಭಗವಂತನಿಗೆ ಜಯ ಅಂತ ಅರ್ಥ. ದೇವತೆಗಳ ಪಕ್ಷದಲ್ಲಿ ದೇವರು ಇಲ್ಲದಿದ್ರೆ ಖಂಡಿತ ಜಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ದೇವತೆಗಳ ಹತ್ರ ನಾವು ಕೇಳಿದ್ರೂ ದೇವತೆಗಳು ಸರಿ ಇದ್ರೆ ಹೇಳ್ತಾರೆ ಅವರು, ಸ್ವಲ್ಪ ಅಹಂತ ಬಂದ್ರೆ ಅವರು ಹೇಳೋದಿಲ್ಲ. ಸ್ವಲ್ಪ ದುರ್ಬಲರಾಗಿದ್ದಾಗ ದೇವತೆಗಳೇ ಹೇಳಿದ್ದುಂಟು ನಾವು ಗೆದ್ದದ್ದಲ್ಲ. ಯಾಕೆ ಅಂತಂದ್ರೆ ಎಷ್ಟು ಜನ ಸೋತಿದ್ದಾರೆ, ಒಂದು ಸಲ ಸೋತು ಗೆದ್ರೆ ಅದು ಬೇರೆ, ಸೋಲುವುದು ಯಾವತ್ತೂ ಸೋಲುದು. ದೇವರ ಹತ್ರ ಬರುದು, ಸ್ವಾಮಿ ನಮಗೆ ಪರಾಜಯ ಬಂತು ಸೋತಿದ್ದೇವೆ ಏನು ಮಾಡೋದು ಅಂತ. ಹೌದಾ, ನಾನಿದ್ದೇನೆ ಹೋಗಿ ಅಂತ ಹೇಳೋದು. ದೇವರು ಬರುದು, ಯುದ್ಧ ಮಾಡುದು, ಕೊಲ್ಲುವುದು. ಏ ದೇವತೆಗಳು ನಾವೇ ಗೆದ್ದೆವು ಅಂತ ಹೇಳೋದು. ಹೀಗಾಗಿ ದೇವತೆಗಳು ಯಾವ ಯಾವಾಗ ಗೆಲ್ತಾರೆ ಅವಾಗೆಲ್ಲ ದೇವರವರ ಪಕ್ಷದಲ್ಲಿ ನಿಂತಿದ್ದ. ದೈತ್ಯರಿಗೆ ಯಾವತ್ತೂ ಪರಾಜಯ, ಪಾಪ ಅವರು ಕಷ್ಟಪಡುವುದು, ಯುದ್ಧ ಮಾಡುವುದು, ದೇವರನ್ನು ಸೋಲಿಸುವುದು, ಸಿಂಹಾಸನದಲ್ಲಿ ಸ್ವರ್ಗವನ್ನು ಏರುವುದು, 4 ದಿವಸದಲ್ಲಿ ದೇವರವರನ್ನು ಇಳಿಸುವುದು. ಹಾಗಾಗಿ ದೇವತೆಗಳ ಪಕ್ಷದಲ್ಲಿಯೇ ನಿಂತು ಯುದ್ಧ ಮಾಡ್ತಾನೆ ದೇವರು, ದೈತ್ಯರ ಪಕ್ಷದಲ್ಲಿ ಯುದ್ಧ ಮಾಡುವುದಿಲ್ಲ. ಅದು ಯಾಕೆ? ದೇವರಂದ್ರೆ ಹೇಗಿರ್ಬೇಕು ಗೊತ್ತೋ? ಸಮಾಹ, ಪ್ರಿಯಾಹ, ಸುಹೃತ್, ಬ್ರಹ್ಮನ್, ಭಗವಾನ್ ಅಲ್ವಾ ದೇವರ ಸ್ವಭಾವ? ಹೇಗೆ? ಎಲ್ರಿಗೂ ಈಕ್ವಲ್ ಆಗಿರ್ಬೇಕು. ಸಮಾಹ, ಅವನು ಪಾರ್ಶಿಯಾಲಿಟಿ ಇರಬಾರ್ದು, ಪಕ್ಷಪಾತ ದೇವರಿಗೆ ಇರಬಾರ್ದು. ಇದು ಒಂದು ಪಕ್ಷಪಾತ ಅಲ್ವಾ? ಒಂದು ಪಕ್ಷಕ್ಕೆ ದೇವರು ಬಿದ್ದದ್ದಲ್ವಾ? ದೇವತೆಗಳು ದೈತ್ಯರು ಅಂತ ಎರಡು ವಿಂಗಡಣೆ ಮಾಡಿದರೆ ಒಂದು ಪಕ್ಷದಲ್ಲಿ ದೇವರು ಪಾತ, ಇನ್ನೊಂದು ಪಕ್ಷಕ್ಕೆ ಪ್ರಪಾತ. ಇಲ್ವೇ ಇಲ್ಲ ಪಕ್ಷಕ್ಕೆ. ಇದು ಯಾಕೆ ಇಂಥ ವಿಭಜನೆ? ಯಾಕೆ ಒಂದು ಪಕ್ಷದಲ್ಲಿ ಮಾತ್ರ ಯಾಕೆ? ದೇವರು ಸಮ ಅಂತ ಹೆಸರು. ಸಮ ಅಂತ ಆದ ಮೇಲೆ ಎಲ್ರಿಗೂ ಒಂದೇ ರೀತಿಯಾಗಿ ಇರಬೇಕಾಗಿತ್ತು, ಒಬ್ಬೊಬ್ಬರಿಗೆ ಒಂದೊಂದ್ ತರ ದೇವರು ಯಾಕೆ ಮಾಡ್ತಾನೆ? ಪ್ರಿಯ, ದೇವರು ಕೆಲವರಿಗೆ ಪ್ರಿಯ, ಕೆಲವರಿಗೆ ಅಪ್ರಿಯ ಅಂತುಂಟ. ತಂದೆಗೆ ಎಲ್ಲಾ ಮಕ್ಕಳು ಪ್ರಿಯನೇ ಆಗಿರ್ಬೇಕು, ಒಂದು ಮಗ ಪ್ರಿಯ, ಒಂದು ಮಗ ಅಪ್ರಿಯ, ಹೀಗೆಲ್ಲ ಇರಬಾರದು. ಪ್ರಿಯ, ಎಲ್ರಿಗೂ ಪ್ರಿಯನಾಗಿರ್ತಕ್ಕಂತಹ ಭಗವಂತ. ಆದ್ರಿಂದ ಒಬ್ಬರಿಗೆ ಅನ್ಯಾಯ, ಒಬ್ಬರಿಗೆ ನ್ಯಾಯ ಅಂತ ಯಾಕೆ ಮಾಡಿದ? ಸುಹೃತ್, ಎಲ್ರಿಗೂ ಮಿತ್ರ ಅಲ್ವಾ? ಭಾಗವತವೇ ಹೇಳಿತ್ತು, ಅದು ಯಾರಂದ್ರೆ ದಾಸು ಪರ್ಣ, ಎರಡು ಹಕ್ಕಿಗಳು ಅಂತ. ಅವರಿಬ್ರು ಮಿತ್ರರು. ಈಗ ದೇವರು ಎಲ್ಲರ ಒಳಗೂ ಇರ್ತಾನಲ್ವಾ? ನನ್ನ ಹೃದಯದಲ್ಲಿ ಹೇಗಿರ್ತಾನೆ ಹಾಗೆ ದುಷ್ಟರ ಹೃದಯದಲ್ಲಿಯೂ ಇರ್ತಾನೆ, ದುರ್ಯೋಧನ ಹೃದಯದಲ್ಲಿಯೂ ಇದ್ದಾನೆ. ದುರ್ಯೋಧನ ಯುದ್ಧ ಮಾಡಬೇಕಾದ್ರೆ, ಅಷ್ಟು ತಾಕತ್ತು ಬರಬೇಕಾದ್ರೆ ದೇವರ ಒಳಗೆ ಕೂತಿದ್ದಾನೆ. ಹಾಗಾಗಿ ಸುಹೃತ್ತು, ಅವನೇ ಸುಹೃತ್ತಾಗಿ ಪ್ರಿಯನಾಗಿ ಸಮಾನನಾಗಿ ಎಲ್ಲಾ ಕಡೆ ಇರುವಾಗ ಒಬ್ಬರಿಗೆ ಜಯ ಯಾಕೆ ಕೊಟ್ಟ, ಒಬ್ಬರಿಗೆ ಪರಾಜಯ ಯಾಕೆ ಕೊಟ್ಟ ಭಗವಂತನ? ಇದು ಪಕ್ಷಪಾತ ಯಾಕೆ ಎತ್ತ ಪರೀಕ್ಷಿತ್ ರಾಜರು ಮಾಡಿರ್ತಕ್ಕಂತಹ ಪ್ರಶ್ನೆ. ಇದು ಪರೀಕ್ಷಿತ್ ರಾಜರ ಪ್ರಶ್ನೆ ಅಂದ್ರೆ ಪರೀಕ್ಷಿತ್ ರಾಜರ ಪ್ರಶ್ನೆ ಅಲ್ಲ, ಇದು ನಮ್ದೇ ಪ್ರಶ್ನೆ. ನಮ್ಮ ಪ್ರಶ್ನೆಗೊಂದು ಮುಖ ಪರೀಕ್ಷಿತ್ ರಾಜರು. ದೇವರು ಪಕ್ಷಪಾತ ಮಾಡೋದು ಯಾಕೆ? ನಮಗೆ ದೇವತೆಗಳ ಪಕ್ಷದಲ್ಲಿ ನಿಂತ ಅಂದ್ರೆ ಪಕ್ಷಪಾತ ಅಂತ ಕಾಣಿಸುವುದಿಲ್ಲ. ನಮಗೆ ಏನ್ ಅನಿಸ್ತದೆ ಗೊತ್ತುಂಟು? ನಮ್ಮ ನಾವು ಹೇಳೋ ಪಕ್ಷಪಾತ ಹೇಗ್ ಗೊತ್ತು? ಎಂತದ್ರಿ, ನಾನು ಇಷ್ಟು ಪೂಜೆ ಮಾಡ್ತೇನೆ ದೇವರಿಗೆ, ಏನು ಆರಾಧನೆ, ಎಷ್ಟು ಪುರಾಣ ಕೇಳ್ತೇನೆ, ಆದ್ರೆ ಪಕ್ಕದ ಮನೆಯವರು ಒಂದ್ ದಿವಸ ಪುರಾಣಕ್ಕೆ ಬರುವುದಿಲ್ಲ, ಒಂದ್ ದಿವಸ ಗಂಟೆ ಬಾರಿಸಿ ಪೂಜೆ ಮಾಡಿದ್ದಿಲ್ಲ, ಎಲ್ಲಾ ಸಂಪತ್ತು ಪಕ್ಕದ ಮನೆಯಲ್ಲಿ, ನನ್ನ ಮನೆಗೆ ಯಾಕೆ ಬರುವುದಿಲ್ಲ, ಪಕ್ಕದ ಮನೆಗೆ ಯಾಕೆ ಬಂತು? ದೇವರ ಪಕ್ಷಪಾತ ಯಾಕೆ ಮಾಡ್ತಾನೆ? ನಮ್ದು ಪ್ರಶ್ನೆ ಹೀಗೆ. ನಮ್ಮ ದೃಷ್ಟಿಯಲ್ಲಿ ನಾವು ಇಂದ್ರ, ಪಕ್ಕದ ಮನೆಯವ ದೈತ್ಯ, ಹೀಗಿಟ್ಟುಕೊಳ್ಳಿ ಅಲ್ವಾ? ಇಂದ್ರ ಸ್ಯಾರ್ಥೆ ಅಂದ್ರೆ ಅವನು ದೇವರು ಯಾಕೆ ಹೀಗೆ ಮಾಡ್ತಾನೆ, ಪಕ್ಷಪಾತ ಯಾಕೆ ಮಾಡ್ತಾನೆ, ನನಗೆ ಯಾಕೆ ಇಂತಹ ಸಂಪತ್ತು ಕೊಡ್ಲಿಲ್ಲ ಅಂತ ನಮ್ದೆಲ್ಲ ಪ್ರಶ್ನೆ, ಪ್ರತಿಯೊಬ್ಬರದ್ದು ಪ್ರಶ್ನೆ. ದೇವರನ್ನು ನಂಬಿದವನ ಪ್ರಶ್ನೆ, ದೇವರನ್ನು ನಂಬದಿದ್ದವನ ಪ್ರಶ್ನೆ, ಎಲ್ರಿಗೂ ಕೇಳತಕ್ಕಂತಹ ಒಂದು ಪ್ರಶ್ನೆ. ಈ ಎಲ್ಲರ ಪ್ರಶ್ನೆಯನ್ನು ಮುಖವಾಣಿಯಾಗಿ ಇಟ್ಟುಕೊಂಡು ಪರೀಕ್ಷಿತ ರಾಜರಿಂದ ಕೇಳಿ ದೇವರು ಉತ್ತರ ಕೊಡ್ತಾನೆ. ಹೌದಪ್ಪ, ನಿನ್ನ ಪ್ರಶ್ನೆ ಸತ್ಯ ಸಹಜವಾಗಿರತಕ್ಕಂತಹ ಪ್ರಶ್ನೆ, ದೇವರು ಪಕ್ಷಪಾತ ಮಾಡಿದ್ದಾನೆ ಅಂತ. ಆದ್ರೆ ಯಾರು ಹೇಳುದು ಪಕ್ಷಪಾತ ಮಾಡಿದ್ದಾನೆ ಅಂತ? ದೇವತೆಗಳ ಹತ್ರ ಕೇಳಿದ್ರೆ ಹೇಳ್ತಾರಾ? ದೇವತೆಗಳು ಹೇಳುವುದಿಲ್ಲ. ಯಾರು ಹೇಳೋದು? ದೈತ್ಯರು ಹೇಳೋದು. ಅದು ಹಾಗೆ ಕ್ರಮನೇ ಹಾಗೆ. ಅದು ಯಾಕೆ ಅಂತಂದ್ರೆ, ಅದು ದೇವರು ಯಾರಿಗೆ ಬೇಕು ಅಂತ ಇದೆ ಆ ಪಕ್ಷದಲ್ಲಿ ದೇವರು ಇರ್ತಾನೆ. ಯಾರು ಬೇಡ ಅಂತ ಹೇಳ್ತಾರೆ ದೇವರನ್ನು, ಅವರ ಪಕ್ಷಕ್ಕೆ ದೇವರು ಬರುದಾದರೂ ಹೇಗೆ? ದೇವರೇ ಚಾಯ್ಸ್ ಕೊಡ್ತಾನೆ ಅಂತೆ. ಉದಾಹರಣೆಗೆ ಕೃಷ್ಣದೇವರನ್ನು ಇಟ್ಟುಕೊಳ್ಳಿ. ದುರ್ಯೋಧನ ಬಂದ, ಅರ್ಜುನ ಬಂದ, ದುರ್ಯೋಧನ ಕೇಳಿದ, ಕೃಷ್ಣನನ್ನು ಕೇಳಿದ, ನನಗೆ ಸಹಾಯ ಮಾಡಬೇಕು ಅಂತ. ದೇವರು ಹೇಳಿದ, ನಿರಾಯುಧನಾಗಿ ನಿನ್ನ ಪಕ್ಷಕ್ಕೆ ಬರ್ತೇನೆ, ಆಗಬಹುದಾ ಅಂತ. ದಮ್ಮಯ್ಯ ಬೇಡ ಅಂತ ಹೇಳಿದ ದುರ್ಯೋಧನ. ಯಾವ ಆಯುಧವನ್ನು ಹಿಡಿದ ನೀನ್ ಯಾಕೆ ಬರ್ತೀಯ ಯುದ್ಧಕ್ಕೆ? ಹೇಳ್ದ, ನಾನು ಒಬ್ಬನೇ ಬರುದು, ಆಯುಧ ಹಿಡಿಯಲಿಕ್ಕಿಲ್ಲ. ಯಾಕೆ ಗ್ರಾಚಾರಕ? ಆಯುಧ ಹಿಡಿಯದ ಯುದ್ಧಕ್ಕೆ ಬಂದ್ರೆ ಏನು ಬಿಟ್ರೆ, ಸುಮ್ಮನೆ ಒಂದು ತಿನ್ನು ಸಾಕುವ ಕೆಲಸ ಅಷ್ಟೇ. ಕೃಷ್ಣ ಹೇಳ್ದ, ಇನ್ನೊಂದು ಪಕ್ಷಕ್ಕೆ ನನ್ನ ಮಕ್ಕಳೆಲ್ಲ ಬರ್ತಾರೆ, ಆಯುಧ ಎಲ್ಲ ಹಿಡ್ಕೊಂಡು ಬರ್ತಾರೆ, ಎಷ್ಟು ಎಷ್ಟು ಆಯುಧ ಇದೆ ಎಲ್ಲ ಸ್ಯಾಂಕ್ಷನ್ಡ್, ಎಲ್ಲ ಕೊಟ್ಟು ಕಳಿಸ್ತೇನೆ. ದುರ್ಯೋಧನ ಹೇಳಿದ, ಆಯುಧ ಹಿಡಿಯದೇ ಇದ್ದಂತ ಈ ಕೃಷ್ಣನಿಗಿಂತ ಆಯುಧ ಹಿಡ್ಕೊಂಡು ಬರತಕ್ಕಂತಹ ಸಾಯಲಿಕ್ಕೆ ತಯಾರಾದ 10 ಲಕ್ಷ ಮಂದಿ ಮಕ್ಕಳೇ ಆಗಬಹುದು ಅಂತ ಆರಿಸಿಕೊಂಡು ಹೋದ. ದೇವರು ಸಮಾನನಾಗಿದ್ದಾನೆ. ದೇವರು ಪಕ್ಷಪಾತಿಯ? ದುರ್ಯೋಧನ ಪಕ್ಷಪಾತ ಮಾಡಿದ್ದು ಹೊರತು ದೇವರು ಪಕ್ಷಪಾತ ಮಾಡಿದ್ದಲ್ಲ. ಅರ್ಜುನನಿಗೆ ಇದೇ ಪ್ರಶ್ನೆ ಇತ್ತ, ಚಾಯ್ಸ್ ಕೊಟ್ಟ. ಅರ್ಜುನ, ನಿನಗೆ ಯಾವ್ದಾಗ್ಬೋದು ಆಗ್ಬೋದಪ್ಪ ಅಂತ ಕೇಳಿದ. ಆಯುಧ ಹಿಡಿದಿದ್ದ ನಾನಾಗ್ಬೋದಾ, ಆಯುಧ ಹಿಡ್ಕೊಂಡು ಬಂದ ನನ್ನ ನಾರಾಯಣಿ ಸೇನೆ ಆಗ್ಬಹುದಾ ಅಂತ ಅರ್ಜುನ ಹೇಳಿದ. ಆ ನಾರಾಯಣಿ ಸೇನೆ ಹಿಡ್ಕೊಂಡು ನಾನೇ ಅಂತ ಮಾಡುದು, ನನಗೆ ತಲೆ ಲೆಕ್ಕ ಅಲ್ಲ, ನನಗೆ ಹೃದಯ ಲೆಕ್ಕ, ತಾಕತ್ತು ಲೆಕ್ಕ, ನನಗೆ ದೇವರು ಬೇಕು, ನನಗೆ ನೀನು ಬೇಕು ಅಂತ ಆರಿಸಿಕೊಂಡ. ಅದು ಕಲಿಯುಗ ನೋಡಿ, ಈಗ ಅಂದ್ರೆ ತಲೆ ಲೆಕ್ಕ, ನಮಗೆ ಎಷ್ಟು ಕೈ ಎತ್ತುವವರು ಎಷ್ಟು ಜನ ಅಂತ, ತಲೆ ಒಳಗೆ ಇದ್ದದ್ದು ಎಷ್ಟು ಜನ ಅಂತ ಅಲ್ಲ, ತಲೆ ಎಷ್ಟು ಅಂತ. ಹಾಗೆ ದುರ್ಯೋಧನನ ಯುಗ ನೋಡಿ, ಕಲಿಯುಗ. ಹಾಗೆ ದುರ್ಯೋಧನ ಲೆಕ್ಕ ಮಾಡಿದ, ಒಬ್ಬ ಅಂತ ಹೇಳುವುದಕ್ಕಿಂತ ನನ್ನ ಕಡೆಗೆ ಇಷ್ಟು ಜನ ಇದ್ದಾರೆ ಅಂತ. ಹಾಗಾಗಿ ದುರ್ಯೋಧನನೇ ಆರಿಸಿಕೊಂಡದ್ದು. ದುಷ್ಟರತ್ರ ಹೋಗಿ ಕೊಟ್ಟರೂ ಕೂಡ ಅವ್ರು ಏನ್ ಮಾಡ್ತಾರೆ, ಅವರು ದೇವರನ್ನು ತನ್ನ ಪಕ್ಷಕ್ಕೆ ಸೇರಿಸಿಕೊಳ್ಳುವುದಿಲ್ಲ, ದೇವರಿಗೆ ಅವಕಾಶನೇ ಕೊಡುವುದಿಲ್ಲ. ಹಾಗಾಗಿ ದೇವರು ಆ ಪಕ್ಷವನ್ನು ಬಿಟ್ಟು ಬರಬೇಕಾಗಿರತಕ್ಕಂತಹದ್ದು ಅವರವರ ಸ್ವಭಾವಕ್ಕನುಗುಣವಾಗಿ ದೇವರು ಮಾಡುವಂತಹದ್ದು. ದೇವರು ಹೇಳ್ತಾನೆ, ನಾನು ಎಂಥದೂ ಮಾಡುವುದಿಲ್ಲ, ಅವರವರ ಸ್ವಭಾವ ಹೇಗಿದೆ ಅದಕ್ಕನುಗುಣವಾಗಿ ನಾನು ಅವರಿಗೆ ಫಲವನ್ನು ಕೊಡುವಂತಹದ್ದು. ಒಂದು ಬೀಜ ಇದೆ, ಆ ಬೀಜವನ್ನು ಬಿತ್ತುವ ಕೆಲಸ ದೇವರು ಮಾಡ್ತಾರಂತೆ. ಬೀಜ ಅದು ಹೇಗಿದೆ ಹಾಗೆ ಮೊಳಕೆ ಹೊಡೆಯುವಂತಹದ್ದು. ದೇವರದ್ದು ಕೆಲಸ ಏನು ಅಂತಂದ್ರೆ ಅದಕ್ಕೆ ಗೊಬ್ಬರ ಹಾಕುವಂತಹದ್ದು, ನೀರು ಹಾಕುವಂತಹದ್ದು ದೇವರದ್ದು ನನ್ನ ಕೆಲಸ ಅಂತ ಹೇಳ್ತಾರೆ. ಆದರೆ ಸಿಹಿಯೋ ಕಹಿಯೋ ಅದು ಬೀಜದ ಸ್ವಭಾವ. ಹಾಗಾಗಿ ಆವಾವ ಜೀವರಾಶಿಗಳ ಸ್ವಭಾವ ಹೇಗಿದೆ ಆ ಸ್ವಭಾವಕ್ಕನುಗುಣವಾಗಿ ಫಲ ಕೊಡುವವ ನಾನು ಅಷ್ಟೇ ಹೊರತು ಸ್ವತಂತ್ರವಾಗಿ ನನ್ನ ಪಾತ್ರ ಅದರಲ್ಲಿ ಇಲ್ಲ ಅಂತ ದೇವರು. ದೇವರ ಬಗ್ಗೆ ಶುಕಾಚಾರ್ಯರು ಬಹಳ ಸುಂದರವಾಗಿರತಕ್ಕಂತಹ ಉತ್ತರವನ್ನು ಕೊಡ್ತಾರೆ. ವಿದಂತಿ ಆತ್ಮಾನಮಾತ್ಮಸ್ಥಂ ಮತಿತ್ವ ಕವಯೋಂತತಃ. ಕವಿಗಳು ಜ್ಞಾನಿಗಳು ಮತನೆ ಮಾಡಿ ತಿಳ್ಕೊಳ್ತಾರೆ, ಆತ್ಮಸ್ಥಂ ಆತ್ಮಾನಂ ಸರ್ವಶಕ್ತನಾದ ಭಗವಂತನ ಬಗ್ಗೆ ತಿಳ್ಕೊಳ್ತಾರೆ. ಹೀಗಾಗಿ ಭಗವಂತನ ಸರ್ವಶಕ್ತಿ ಸಾರ್ವಭೌಮತೆಯ ಬಗ್ಗೆ ಪಕ್ಷಪಾತ ಅಂತ ನಾವು ಆಲೋಚನೆ ಮಾಡಬಾರದು. ದೇವರದ್ದು ಪಕ್ಷಪಾತ ಇಲ್ಲ, ಅವರವರ ಸ್ವಭಾವಕ್ಕನುಗುಣವಾಗಿ ಫಲ ಕೊಡುವಂತಹದ್ದೇ ದೇವರದ್ದು ಮಹಿಮೆ ಹೊರತು ದೇವರದ್ದು ಕ್ರಮ ಹೊರತು ಪಕ್ಷಪಾತ ಮಾಡುವುದಿಲ್ಲ. ಸ್ವಭಾವ ಹೇಗಿದೆ ಹಾಗೆ. ದೇವತೆಗಳ ಸ್ವಭಾವ ಗೆಲುವಿನ ಸ್ವಭಾವ, ದೈತ್ಯರ ಸ್ವಭಾವ ಅದು ಪರಾಜಯದ ಸ್ವಭಾವ. ಮೊದಲು ಸುಖ ಮತ್ತೆ ದುಃಖ ಇದು ದೈತ್ಯರ ಸ್ವಭಾವ, ಮೊದಲು ದುಃಖ ಮತ್ತೆ ಸುಖ ಇದು ದೇವತೆಗಳ ಸ್ವಭಾವ. ಹಾಗಾಗಿ ದೇವತೆಗಳಿಗೆ ಮೊದಲು ಪರಾಜಯ ಮತ್ತೆ ಸುಖ, ದೈತ್ಯರಿಗೆ ಮೊದಲು ಸುಖ ಮತ್ತೆ ಪರಾಜಯ. ಇದು ಒಟ್ಟು ಭಾಗವತ ಹೇಳುವಂತಹ ಕತೆ. ದೇವರಿಗೆ ಪಕ್ಷಪಾತವನ್ನು ಚಿಂತನೆ ಮಾಡಬೇಡಿ, ನಮ್ಮ ಒಳಗಿರತಕ್ಕಂತಹ ಭಗವಂತನನ್ನು ನಾವು ಚಿಂತನೆ ಮಾಡಬೇಕು.